ഗുരുഭ്യോ നമഃ. ഹരിഃ ഓം. ഹയഗ്രീവം ചിദാനന്ദ വിഗ്രഹം സവനുഗ്രഹം ദശഗ്രീവച്ഛുദം ശാപാന്മണിഗ്രീവ വിമോചനം സ്വനാമഗ്രഹണാദേവാനുഗസ്തഗ്രഹ വിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രപണ്ഡിതം സ്വാന്തസ്ഥാനന്ദശയ്യായ പൂർണജ്ഞാനരസരണസേ ഉത്തുംഗവാക്തരംഗായ മധ്വദുഗ്ധാഭയേ നമഃ. ഗുരുമഖിലഗുണജ്ഞം സദ്ഗുണൈകാധിവാസം ക്ഷമതമപരനിഷ്ഠം സത്വനിഷ്ഠം നിത്യനിർഭൂതകഷ്ടം ഹയമുഖപദനിഷ്ഠം മാം ഭജന്തു പ്രപന്നാഃ പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ ഹനുമതാം കാമധേനവേ ലീലാകരാർപ്പിതാനന്ത ലീലാഗോപാലപാലിതാന് വിദ്യാപയോനിധീന് വന്ദേ ബ്രഹ്മവിദ്യാ ഗുരുന് മമ ബ്രഹ്മചര്യ ഹരിപ്രീതി സുവിദ്യാ പാദശാലിനഃ ഇഷ്ടദാന് കഷ്ടഹർത്തോന്നഃ വിദ്യാമാന്യാന് മുനീന് നമഃ. രാജരാജപദദ്വന്ദ്വാ വാദിജാസക്തമാനസാന് വിശ്വപ്രിയ ഗുരുന് വന്ദേ മന്ദോഹം ഭൂവിശുദ്ധയേ. സത്യം സത്യം പുനഃസത്യം വിഷ്ണുതീർത്ഥപ്രസാദത സർവേ കാമാഭവന്ത്യേവ ശബദോ ബിംബസന്നിധൌ ചിന്താമണിം സുഭക്താനാം കൽപവൃക്ഷം ച കാമദം സ്വാമിനം ത്വാം ബഹുപ്രേമതീർത്ഥം വന്ദേഹ്യഭീഷ്ടദം. ശ്രീഗുരുഭ്യോ നമഃ. ഹരിഃ ഓം. ശ്രീശാംഘ്രിസേവകം നിത്യം ഭൂസുരാഗ്രകുലോദ്ഭവം വാസമാദിശുരാക്ഷേത്രം ശേഷദാസഗുരും ഭജേ. ನಮ್ಮೊಳಗೆ 14 ಲೋಕಗಳ ಪರಿಚಯ ಮಾಡಿಕೊಟ್ಟ ಮೇಲೆ ಚೂರು ಇನ್ನೊಂದು ಪ್ರಮೇಯ ಹೇಳಿಕೊಡುತ್ತಾರೆ. ವಿಧಿ ಅಂದರೆ ಏನು, ಅವಿಧಿ ಅಂದರೆ ಏನು ಎಂಬುದನ್ನು ತಿಳಿಸ್ಕೊಡ್ತಾರೆ. ವಿಧಿ ಅಂದರೆ ಸಾಮಾನ್ಯವಾಗಿ ನಾವು ದಾನವೋ ಊಟವೋ ಮಾಡಿಸ್ತಾನ ಇರ್ತೇವೆ, ದಾನ ಕೊಡ್ತಾ ಇರ್ತೇವೆ. ಆದರೆ ದೃಷ್ಟಿ ಎಲ್ಲಿರುತ್ತೆ? ಕರೆದವರ ಮೇಲಿರುತ್ತೆ. ಯಾರನ್ನ ಕರೆದಿರ್ತೇವೆ ಅವರನ್ನ ಚೆನ್ನಾಗಿ ಉಪಚಾರ ಮಾಡಿ ಅವರು ತೃಪ್ತಿ ಪಡಬೇಕು ಅಂತ ಕೊಡ್ತಾ ಇರ್ತೇವೆ. ದಾನ ಕೊಟ್ಟು ಅಥವಾ ಊಟಕ್ಕೆ ಹಾಕಿ ನಿಮಗೆ ತೃಪ್ತಿ ಆಯಿತಾ ಅಂತ ಅವರ ಉಪಚಾರ, ಅವರಲ್ಲೇ ನಾವು ವಿಶೇಷವಾಗಿ ಮನಸ್ಸನ್ನಿಟ್ಟಿರ್ತೇವೆ. ಆದರೆ ಎಲ್ಲಿಡಬೇಕು ಅಂದರೆ ಕರೆದವರ ಒಳಗಿರುವ ದೇವರ ಮೇಲಿಡಬೇಕು. ಯಾರನ್ನು ನೀವು ಭೋಜನಕ್ಕೆ ಕರೀತೀರೋ ಅವರೊಳಗೆ ಭಗವಂತನಿದ್ದಾನೆ, ಆ ಭಗವಂತನ ದೃಷ್ಟಿಯಲ್ಲಿ ಉಪಚಾರ ಮಾಡಿ, ನಂತರ ಇವರಿಗೆ ಉಪಚಾರ ಆಗೇ ಆಗ್ತದೆ. ಹಾಗಲ್ಲದೆ ಇನ್ನೊಂದು ಮಾತು ಹೇಳುತ್ತಾರೆ, ನಾವು ಬೇರೆ ದೇವತೆಗಳ ಪೂಜಾ ಮಾಡಿದ್ರೂ ಕೂಡ ಅದು ಕೊನೆಗೆ ಸೇರುವುದು ದೇವರಿಗೇನೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಆ ಮಾತು ಹೇಳಿದ್ರು. ಆಗ ನಾವು ಹೇಳಿದ್ವು, ಹಾಗಾದರೆ ಕರೆದ ಬ್ರಾಹ್ಮಣರಲ್ಲಿ ಎಲ್ಲಾ ಕಡೆ ದೇವರನ್ನೇ ಯಾಕೆ ಚಿಂತನೆ ಮಾಡಬೇಕು? ನಾವು ಚಿಂತನೆ ಮಾಡದಿದ್ರೂ ನಾವು ಮಾಡಿದ ಪೂಜೆ ದೇವರಿಗೇನೆ ಹೇಗೂ ಹೋಗುತ್ತೆ. ಅಂತ ಕಾಲಕ್ಕೆ ದೇವರನ್ನೇ ಯಾಕೆ ಚಿಂತನೆ ಮಾಡಬೇಕು ಅಂತ ಪ್ರಶ್ನೆ ಹುಟ್ಟಿ ಬರುತ್ತೆ. ಅದಕ್ಕೆ ಉತ್ತರ ನಮ್ಮದೇ ಆದ ಭಾಷೆಯಲ್ಲಿ ಕೊಟ್ರೆ ದೃಷ್ಟಾಂತ. ಯಾರೋ ಬಂದ್ರು, ನಮಗೆ ಬಹಳ ಬೇಕಾದವರನ್ನ ಕರೆದರು, ಊಟಕ್ಕೆ ಬನ್ನಿ, ಎಲ್ಲ ಮನೆಯಲ್ಲೇ ಉಪಚಾರ ಆದರ ಎಲ್ಲ ಇದೆ ಅಂದ್ರು. ನಮ್ಮನ್ನ ಕರೆಯಲಿಲ್ಲ. ಈ ಹೋಗ್ತಾ ಇದ್ದಾರಲ್ಲ ಅವರಿಗೆ ನಮ್ಮನ್ನ ಬಿಟ್ಟಿರ್ಲಿಕ್ಕೆ ಆಗಲ್ಲ. ಈ ಕರೆದವರು ಯಾರಿದ್ದಾರಲ್ಲ, ಕರೆಸಿಕೊಂಡವರು, ಅವರಿಗೆ ನಮ್ಮನ್ನ ಬಿಟ್ಟಿರ್ಲಿಕ್ಕೆ ಆಗಲ್ಲ. ಅದಕ್ಕಂದ್ರು ನಾನು ಹೋಗ್ಬೇಕಾದ್ರೆ ನೀವು ಬರಲೇಬೇಕು ಅಂದ್ರು. ಸರ್, ನಾವು ಹೊರಟವು, ನಮ್ಮನ್ನ ಕರೆದಿಲ್ಲ, ಇವರಿಗಾಗಿ ಹೊರಟದ್ದು. ಮನೆ ಹೋದವು. ಅವರು ಏನೇನು ಉಪಚಾರ ಇವರಿಗೆ ಮಾಡುತ್ತಾರೆ, ಇವರು ನಮಗೆಲ್ಲ ಕೊಡ್ತಾ ಇದ್ದಾರೆ. ಕಾಫಿ ಕೊಟ್ಟರೆ ನಮಗೆ ಕೊಡ್ತಾರೆ, ಹಾಲು ಕೊಟ್ಟರೆ ನಮಗೆ ಕೊಡ್ತಾರೆ, ಫಲಹಾರ ಕೊಟ್ಟರೆ ನಮಗೆ ಬರ್ತಾರೆ. ಒಟ್ಟಾರೆ ಅವರು ಇವರಿಗೇನು ಕೊಡ್ತಾರೆ ಇಲ್ಲ ನಮಗೆ ಬರ್ತಾ ಇದೆ, ಆದರೆ ನಮಗೆ ಅಂತ ಕೊಡ್ತಾ ಇಲ್ಲ. ಅವರು ಅವರಿಗೆ ಕೊಡ್ತಾರೆ, ಅವರಿಗೆ ಮಾಡ್ತಾ ಇದ್ದಾರೆ ಅಲ್ಲ. ಆಗ ಯಾರಾದರೂ ನಮ್ಮನ್ನ ತೃಪ್ತಿ ಆಯಿತಾ ಅಂತ ಕೇಳಿದರೆ ಏನಂತೀವಿ, ನನಗೊಂದು ಕೊಡಲಿಲ್ಲ ಯಾ, ಅವ್ರಿಗೆ ಕೊಟ್ಟರಷ್ಟೇ ಅಂತ. ಹೌದಾ? ಹಾಗೆ ನಾವು ಯಾರ ಒಳಗೆ ದೇವರನ್ನು ನೋಡಿ ಉಪಚಾರ ಮಾಡುತ್ತೇವೋ ಅದು ಸಾಕ್ಷಾತ್ ಭಗವಂತನಿಗೆ ಮುಟ್ಟುತ್ತೆ. ದೇವರನ್ನು ನೋಡದೆ ದೇವತೆಗಳನ್ನ ಮಾತ್ರ ಕರೆದರೆ ದೇವರಿಲ್ಲದೆ ಅವರು ಇರ್ಲಿಕ್ಕಾಗಲ್ಲ, ಅವರು ದೇವರನ್ನು ಕರ್ಕೊಂಡು ಬರುತ್ತಾರೆ. ನಾವು ಕೊಟ್ಟದ್ದನ್ನು ದೇವರಿಗೂ ಕೊಡ್ತಾರೆ, ಅವರು ತಿಂತಾರೆ. ಅಷ್ಟು ಮಾತ್ರಕ್ಕೆ ಇದು ದೇವರ ಪೂಜೆ ಆಗಲ್ಲ. ಅದಕ್ಕೆ ದೇವರನ್ನ ಬಿಟ್ಟು ದೇವತೆಗಳ ಪೂಜಾ ಮಾಡುವುದು ಅವಿಧಿ. ದೇವರನ್ನ ನೋಡತ ದೇವರಿಗೆ ಮಾಡಿ ನಂತರ ಇವರಿಗೂ ಅಂತ ಚಿಂತನೆ ಮಾಡಿದರೆ ಅದು ವಿಧಿ. ವಿಧಿ ಅವಿಧಿಗಳ ಪರಿಚಯ ಮಾಡಿಕೊಟ್ಟು. ಸಾಮಾನ್ಯ ನಮಗೆ ಜ್ಞಾನ ಇರುತ್ತೆ, ಮಾಡುವ ಕಾಲಕ್ಕೆ ಹಾರಿ ಹೋಗಿರುತ್ತೆ, ದೇವರನ್ನ ಚಿಂತನೆ ಮಾಡೋದೇ ಇಲ್ಲ, ಬಂದವರನ್ನೇ ನೋಡ್ತಾ ಇರ್ತೇವೆ, ಅವರದ್ದೇ ಉಪಚಾರ, ಅವರದ್ದೇ ತೃಪ್ತಿ ದೃಷ್ಟಿಯಲ್ಲಿರುತ್ತೆ. ಅವಾಗ ಏನಾಗುತ್ತೆ, ಭಗವಂತ ಪ್ರೀತನಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅವರದ್ದೇ ಆದ ಒಂದು ದೃಷ್ಟಾಂತ ಕೊಟ್ಟು ಚೆನ್ನಾಗಿ ಹೇಳುತ್ತಾರೆ ಗುರುಗಳು. ಪೆಟ್ಟಿಗೆಯೊಳಗಿಪ್ಪ ಮೂರ್ತಿಯ ಭಕುತಿಲಿ ನಿಷ್ಠೆಯಿಂದಲೇ ಪೂಜೆ ಮಾಡಿಕೊಳ್ಳುತ್ತ. ಪೆಟ್ಟಿಗೆ ಒಳಗೆ ಮೂರ್ತಿ ಇದೆ, ಅದನ್ನು ನಿಷ್ಠಾಗಿ ಚೆನ್ನಾಗಿ ಪೂಜೆ ಮಾಡಿಕೊಳ್ತಾ ಇಷ್ಟ ಬೇಡುವ ಅದು ಸಹಜವೇ ಸರಿ ಬರಿದೆ ಪೆಟ್ಟಿಗೆ ಪೂಜೆಯನ್ನು ಮಾಡಿ ತನ್ನ ಇಷ್ಟವೈದುವೇನೆಂಬ ಸಾಹಸದಿಂದ ನೋಡಿ ವಿಷ್ಣು ಸಕಲವಾದ ವಸ್ತುಗಳಲ್ಲಿ. ಒಳಗಿರೋ ದೇವರ ಪೂಜಾ ಮಾಡಿ ಫಲ ಪಡ್ಕೊಂಡ್ರೆ ಅಡ್ಡಿ ಇಲ್ಲ, ಬರೀ ಪೆಟ್ಟಿಗೆ ಪೂಜಾ ಮಾಡುತ್ತೇನೆ ದೇವರ ಕಡೆ ನೋಡೋದೇ ಇಲ್ಲ ಅಂದ್ರೆ ಅದು ದೊಡ್ಡ ಸಾಹಸ ಆಗ್ಬಿಡುತ್ತೆ, ಮಾಡಿದ ಪೂಜೆ ಎಲ್ಲ ವ್ಯರ್ಥ ಆಗುತ್ತೆ. ಹಾಗೆ ವಿಷ್ಣು ಭಗವಂತ ಸರ್ವತ್ರ ವ್ಯಾಪ್ತ, ಸಕಲವಾದ ವಸ್ತುಗಳಲ್ಲಿ ದಿಟ್ಟನಾಗಿ ವ್ಯಾಪ್ತನಾಗಿ ಇರಲು ತಿಳಿಯದೆ ಅಶ್ರೇಷ್ಠವಾದ ಜೀವ ಸಂಘಗಳನ್ನು ಮುಟ್ಟಿ ಭಜಿಸಿದರೆ ಶ್ರೇಷ್ಠರಾಗುವಂತೋ ಹೃಷ್ಟರಾಗರಯ್ಯ ಇಹ ಪರದಿ. ಆ ಜೀವರನ್ನ ಮುಟ್ಟಿ ಭಜಿಸಿದ್ರೆ ಏನು ಉಪಯೋಗ? ಇದು ನಾವು ಹೇಳಿದಂತಿರುತ್ತಾಗ್ಲಿ ಹೆಜ್ಜೆ ಹೆಜ್ಜೆಗೂ ದಯ ಆಗ್ತಾ ಇರುತ್ತೆ. ಭಜನೆ ಮಾಡುವ ಕಾಲಕ್ಕೂ ಅಷ್ಟೇ, ಭಜನೆ ಮಾಡುವ ಕಾಲಕ್ಕೆ ತಾರತಮ್ಯ ಭಜನೆ ಮಾಡುತ್ತಾ ಇದ್ರೆ ತಲೆಯಲ್ಲಿ ಏನಿರುತ್ತೆ, ಎಲ್ಲಾ ದಾಸರು ಗುರುಗಳು ದೇವತೆಗಳು ಮುಗಿದ ಮೇಲೆ ದೇವರು ಬರ್ತಾರೆ, ಅಟ್ಟದವರಿಗೆ ದೇವರ ಎಚ್ಚರವೇ ಇಲ್ಲ. ಪ್ರಾಣದೇವರ ಹಾಡು, ಪ್ರಾಣದೇವರಲ್ಲಿ ದೃಷ್ಟಿ, ಪ್ರಾಣದೇವರ ಒಳಗಿರುವ ದೇವರ ಸ್ತೋತ್ರ ಇದು ಇಲ್ಲ, ರಾಯರ ಒಳಗಿರುವ ದೇವರ ಸ್ತೋತ್ರ ಇದು ಅಲ್ಲ. ಭಜನೆ ಅಂದ್ರೆ ಇಡೀ ದೇವತೆಗಳು ದಾಸರಿಂದ ಮೊದಲುಕೊಂಡು ಲಕ್ಷ್ಮೀದೇವಿ ಪರ್ಯಂತ ಎಲ್ಲರೊಳಗಿರುವ ಆಯಾ ಹೆಸರಿನಿಂದಿರುವ ದೇವರ ಸ್ತೋತ್ರವಿದು ಎಂಬ ಎಚ್ಚರವೇ ಇಲ್ಲದೆ ಭಜನೆ ಮಾಡ್ತಾರಲ್ಲ, ಮತ್ತೆ ಅದು ಭಜನೆಯೋ? ನಾನು ಟೀಕೆ ಮಾಡ್ಲಿಕ್ಕೆ ಹೊರಟಿಲ್ಲ, ಸರಿ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇನೆ. ಭಜನೆ ಮಾಡುವ ಕಾಲಕ್ಕೆ ಹೌದು ಅಲ್ವೋ, ಸ್ತೋತ್ರವೂ ಮಾಡ್ತಾ ಇರ್ತೇವೆ. ವಾಯು ಸ್ತುತಿ ಅಂತ ಹೊರಟರೆ ವಾಯುದೇವರ ಸ್ತೋತ್ರವೇ ತಲೆಯಲ್ಲಿರುತ್ತೆ, ಒಳಗೆ ನರಸಿಂಹನ ಸ್ತೋತ್ರ ಇದು, ಬರೀ ವಾಯುದೇವರ ಸ್ತೋತ್ರ ಮಾಡಬಾರದು ಅಂತ ತಲೆಯಲ್ಲಿ ನಮಗೆ ಕೂತಿರುತ್ತಾ? ಕೂಡಲ್ಲ. ಹಾಗೆ ರಾಯರತ್ರ ಬರ್ತೇವೆ, ರಾಯರಿಗೆ ನಮಸ್ಕಾರ ಮಾಡಿದಾಗ ರಾಯರೊಳಗೆ ರಾಮಚಂದ್ರನಿದ್ದಾನೆ ಅಂತ ನಮಸ್ಕಾರ ಎಷ್ಟು ಸಲ ನಾವು ಮಾಡ್ತಾ ಇದ್ದೇವೆ? ರಾಯರಿಗೆ ನಮಸ್ಕಾರ ಅಲ್ಲವೋ? ಹೇಳುತ್ತಾರೆ, ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ಬಿಡಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೆ ರಾಘವೇಂದ್ರ ರೂಪಿ ಗೋಪಾಲ ವಿಠಲ. ರಾಯರ ಆಕಾರದಲ್ಲಿ ಗೋಪಾಲ ವಿಠಲ ಇದ್ದಾನೆ, ಅವನ ಪಾದ ಹಿಡಿಯೂರಪ್ಪ ರಾಯರಿಗೆ ಪ್ರೀತನಾಗುತ್ತೆ. ಅದಲ್ಲದೆ ರಾಯರ ಪಾದವೇ ಹಿಡಿದರೆ ರಾಯರಿಗೆ ದುಃಖ ಆಗುತ್ತೆ. ಅಯ್ಯ, ನನ್ನೊಳಗೆ ಸ್ವಾಮಿ ಎಲ್ಲ ಕಾರ್ಯ ಮಾಡಿಸುವಾಗ ನಾ ಮಾಡಿದೆ ಅಂತ ನನ್ನ ಕಾಲು ಹಿಡಿತೀರಲ್ಲ, ಇದು ನನ್ನ ಹೊಗಳಿದ್ದೋ ಬೈದದ್ದೋ ಅಂತ ರಾಯರು ಕೇಳುತ್ತಾರೆ ಅಲ್ಲವೋ? ಅದನ್ನು ಹೇಳ್ತಾ ಇದ್ದಾರೆ. ಬಿಟ್ಟ ಮೂರು ತೀವ್ರತಿ ರಿಕ್ತವಾಗಿ ಪರಮೇಶ್ವರರ ಪೂಜೆ ಸ್ವತಂತ್ರ ಶ್ರೇಷ್ಠವಾಗದಯ್ಯ ಶ್ರುತಿ ಸ್ಮೃತಿ ಸಮ್ಮತ ಶ್ರೀ ಕೃಷ್ಣನ ವಾಕ್ಯ ಉಂಟು. ಏತ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಯಾರಾದರೂ ನನ್ನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಭಜಿಸ್ತಾರೋ ಅದು ನನ್ನನ್ನೇ ಭಜಿಸಿದಂತೆ ಕೊನೆಗೆ ನನಗೆ ಬರುತ್ತೆ. ಆದರೆ ನನ್ನನ್ನ ವಿಧಿಯಿಂದ ಭಜಿಸಿದ್ದಾಗಲ್ಲ, ಅವಿಧಿಯಿಂದ ಭಜಿಸಿದ್ದಾಗುತ್ತೆ. ಅದನ್ನು ಹೇಳ್ತಾರೆ, ಸೃಷ್ಟಿಯೊಳಗೆ ಬ್ರಹ್ಮ ರುದ್ರಾದಿ ಸುರರ ಪೂಜಾ ಪುಷ್ಟ ಷಡ್ಗುಣ್ಯ ತಾನೇ ಸ್ವೀಕರಿಸಿದರು. ಶಿಷ್ಟವಾದ ವಿಧಿ ಎನಿಸದು ಎಂದಂದಿಗೆ ಕೃಷ್ಣ ಮನಸ್ಸಿನಿಂದ ಗ್ರಹಿಸುವುದು. ಶಿಷ್ಟರಾದ ಅವರನ್ನ ಭಜಿಸಿದ ಕಾಲಕ್ಕೂ ಅವರ ಹೃದಯ ಅಷ್ಟಾದಳದ ಅಲಿಪ್ಪ ದೇವನಲ್ಲಿ ದೃಷ್ಟಿಯುಳ್ಳವನಾಗಿ ಮಾಡಿದ ಉಪಚಾರ ಶ್ರೇಷ್ಠನಾದ ಹರಿಗೆ ಸಮರ್ಪಿಸು. ಯಾರ್ಯಾರನ್ನ ಉಪಚಾರ ಮಾಡ್ಲಿಕ್ಕೆ ಹೋಗ್ತೇವೆ ಅವರ ಹೃದಯದಲ್ಲಿ ಅಷ್ಟದಳ ಕಮಲ ಅಲ್ಲಿರುವ ದೇವರಲ್ಲಿ ದೃಷ್ಟಿ ಇಟ್ಟು ಉಪಚಾರ ಮಾಡಬೇಕು. ಆ ಸ್ವಾಮಿಗಿದು ಉಪಚಾರ. ಉತ್ಕೃಷ್ಟ ಮಹಿಮ ಗುರು ವಿಜಯ ವಿಠಲನ್ನ ಬಿಟ್ಟು ಮಾಡಿದು ಅವಿಧಿಯು. ದೇವರನ್ನ ಬಿಟ್ಟು ಮಾಡಿದರೆ ಅದು ಅವಿಧಿ ಅಂತಾರೆ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ, ವಾಲ್ಯೂಮ್ ಜಾಸ್ತಿ ಮಾಡಿ ಅಂತ. ಈಗ ಹೇಳೋದಿಷ್ಟೇ, ಯಾರು ಮಾಡತಾ ಇಲ್ಲ ಅವ್ರನ್ನ ಸರಿ ಮಾಡ್ಲಿಕ್ಕೆ ಹೊರಟದ್ದು. ಕಳಿಸ್ಲಿಕ್ಕೆ ಬಂದದ್ದು, ರಿಪೇರ್ ಮಾಡ್ಲಿಕ್ಕೆ ಬಂದದ್ದು. ಸಹಜವಾಗಿ ಹೋಗಲ್ಲ, ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ದೇವರ ಕಡೆ ಕಳಿಸ್ಲಿಕ್ಕೆ ಹೇಳ್ತಾ ಇರೋದು. ಆಗ್ಲಿ, ಬಸವೇಶ್ವರ ನಗರ ಮಾತು ಸಂಘ ಕನ್ವರ್ಟ್ ಆಗ್ಬಿಟ್ಟು ಸಾಕಲ್ಲ, ನಿಮ್ಮಿಂದ ಇನ್ನೊಂದು ಸಂಘ. ಇಡೀ ಬೆಂಗಳೂರು ಆದ್ರೆ ಇಡೀ ಮಂತ್ರಾಲಯಕ್ಕೆ ಹೋಗೋದು 90% ಬೆಂಗಳೂರವರೇ, ಅವ್ರು ಕನ್ವರ್ಟ್ ಆದ್ರೆ ಸಾಕು ಅಲ್ವಾ? ಪ್ರಯತ್ನ ಮಾಡೋಣಂತೆ. ಏನು ಪ್ರಯತ್ನ? ಬೆಟ್ಟಕ್ಕೆ ಛತ್ರಿ ಹಿಡಿಯುವ ಪ್ರಯತ್ನ. ಹೌದು, ಮಾಡಿಬಿಡೋಣ. ಅದಕ್ಕೇನಂತೆ, ಈ ವಿಧದಲ್ಲಿ ತಿಳಿದು ಭಕ್ತಿಯಿಂದಲಿ ನೀನು ದೇವ ದೇವನ ಎದಿಸು ಜ್ಞಾನ ಪೂರ್ವಕದಿಂದ. ಇದಕ್ಕೆ ಭಗವಂತನ ಪೂಜೆ ಮಾಡುವ ಕಾಲಕ್ಕೆ ಚೂರು ಎಚ್ಚರ ಇರಲಿ ಅಂದ್ರು. ಸಾಮಾನ್ಯವಾಗಿ ನಾವು ಪೂಜೆ ಮಾಡುವ ಕಾಲಕ್ಕೆ ನಾನು ಸೇರಿಕೊಂಡೆ, ಏನ್ ಹೇಳಲಿಕ್ಕೆ ಹೋದ್ರು ನಾನು ಮೊದಲಿರ್ತೇನೆ, ನನ್ನ ಸೇರಿಕೊಂಡೆ ಹೇಳ್ತಾ ಇರ್ತೇನೆ. ಅಯ್ಯೋ, ಆಚಾರ ಬಿಟ್ಟು ನಮಗೆ ಮಾತ್ರ ಹೇಳಿದ್ರು ಅಂತ ಹೇಳಬೇಡಿ, ನನ್ನ ಕೂಡ ಸೇರಿಕೊಂಡು ಹೇಳ್ತಾ ಇರ್ತೇನೆ. ಹಾಗಾದರೆ ಸಾಮಾನ್ಯವಾಗಿ ನಮ್ಮ ದೃಷ್ಟಿ ಇವತ್ತು ಕಲಸತ್ರ ಇಟ್ಟವು, ನಾಳೆ ಕಾಯಿ ಹೊಡೆದವು, ನಾಳದು ತಟ್ಟೆ ತುಂಬಾ ಹಣ್ಣಿಟ್ಟವು ಕಾಯಿ ಜೊತೆಗೆ ಕಲಸಕ್ರಿ ಜೊತೆಗೆ, ಆಚಿಲ್ ನಾಳದ್ದು ಏನೋ ಹುರುಗು ಬಂತು, ಅಡಿಗೆಲ್ಲ ಮಾಡಿಬಿಟ್ಟು ಅಡಿಗೆ ಎಲ್ಲ ಮಾಡಿ ದೇವರ ಮುಂದಿಟ್ಟು ಕೈ ಮುಗಿಯೋ ಕಾಲಕ್ಕೆ ನೋಡಿ ನೋಡಿ ಸಂತೋಷ ಪಟ್ಟದ್ದೆ. ಇಷ್ಟು ಮಾಡಿಬಿಟ್ಟೆ, ಇಷ್ಟು ಮಾಡಿಬಿಟ್ಟೆ, ಎಷ್ಟು ಮಾಡಿಬಿಟ್ಟೆ ದೇವರಿಗೆ ಸಹಜ ಅಲ್ವಾ? ನಾವು ಮಾಡಿದ್ದು ನೋಡಿ ನಾವೇ ಸಂತೋಷ ಪಡ್ತಾ ಇರ್ತೇವೆ. ಪಡಿ, ಯಾರು ಬೇಡ ಅಂದಾರೆ. ನಾವು ಮಾಡಿ ಕಷ್ಟಪಟ್ಟು ಮಾಡಿದ್ದು ದೇವರ ಮುಂದಿಟ್ಟು ಸಂತೋಷ ಪಡಬಾರ್ದು ದೇವರು ಹೇಳ್ತಾರ? ಆದರೆ ಇಷ್ಟು ತಿಳ್ಕೊಂಡು ಪಡಿ ಅಂದ್ರು. ಏನದು? ಒಂದು ವೇಳೆ ಕಬ್ಬು ರಸ ತೆಗೆದು ಬಿಟ್ಟಿರ್ತಾನೆ, ಸಿಪ್ಪೆ ಇರತ್ತದು, ಫ್ರೀಯಾಗಿ ಕೊಡ್ತಾನೆ, ದುಡ್ಡೇನು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಕೊಡ್ತಾನೆ. ಅವನು ಹೋಗಿ ತಗೊಂಡು ಹೋಗೋದು ಹಾಕಪ್ಪ ತಪ್ಪತ್ತೆ ನಮ್ಗೆ ಕೊಟ್ರೆ. ನಾವು ಚೂಡಕ್ ತಗೊಂಡು ನಿಮ್ಮನ್ನೇ ಕರೆದು ನಮ್ಮನೆಗೆ ಮಾತು ಸಂಘದವರೆಲ್ಲ ಬರಬೇಕು ಅಂತ. ತಟ್ಟೆ ನಿಮಗಲ್ಲ, ತಟ್ಟೆ ಮಾತ್ರ ಒಳ್ಳೆ ಬಂಗಾರದ ತಟ್ಟೆ ಮಾಡಿಸಿದೆ, ಎಲ್ಲರಿಗೂ ಬಂಗಾರದ ತಟ್ಟೆ, ಎಲ್ಲರಿಗೂ ಒಳ್ಳೆ ಸಿಂಹಾಸನ ಮಾಡಿಸಿದೆ, ಕೂಡಿದೆ ಸಿಪ್ಪೆ ಬಂಗಾರದ ತಟ್ಟೆಯಲ್ಲಿಟ್ಟೆ, ನಿನ್ನೆಲ್ಲರ ಮುಂದಿಟ್ಟೆ, ಚೂರು ತಗೊಳ್ಳಿ ಅಂತ ಉಪಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನು ಬಂಗಾರದ ತಟ್ಟೆಯಲ್ಲಿಟ್ಟು ಬಂಗಾರ ಸಿಂಹಾಸನ ಹಾಕಿ ಸಿಪ್ಪೆ ಆದರೆ ಏನಂತೆ? ತಿನ್ನಕ್ಕೆ ಏನೋ ಚೂರು ತಿಂದುಬಿಡಿ ಅಂದ್ರೆ ಆಗತ್ತಾ ನಿಮ್ಗೆ ಅಲ್ವಾ? ಹಾ, ಸೇಮ್ ದೇವರಿಗೆ ನಾವಿಟ್ಟದ್ದು ಏನಿದ್ದರೂ ಅದು ಸಿಪ್ಪೆ. ಈ ಎಚ್ಚರ ನಮ್ಮ ತಲೆಯಲ್ಲಿದ್ದರೆ ಏನಂತ, ಇದು ದೇವರಿಗೆ ಸಿಪ್ಪೆ ಅಂತ ತಲೆಯಲ್ಲಿದ್ದು ಎಲ್ಲವೂ ಮಾಡಬೇಕಂತ, ಆತನಿಗೆ ಎಲ್ಲ ಮಾಡಿರ್ಬೇಕಂತೆ. ಆತನಿಗೆ ತುಪ್ಪ ಅವನಿಗೇನು ಬೇಕಾಗಿಲ್ಲ, ತುಪ್ಪ ಇಟ್ಟರೆ ಚೂರಿಡಬಾರ್ದಂತೆ. ಪಾತ್ರ ಪೂರ್ಣ ಘೃತಂ, ಬಟ್ಲು ತುಂಬಾ ಇಡಬೇಕಂತೆ. ಅಲ್ಲ, ನಮ್ಮ ಬಟ್ಲು ದೊಡ್ಡದು ಅಂದ್ರೆ ಬೇಡ, ಚಿಕ್ಕ ಬಟ್ಲು ತಗೊಳ್ಳಿ, ತುಂಬಾ ಇಡಿ ಅಂತ ಹೇಳ್ತಾರೆ. ಆ ತರ ದೇವ ಏನು ಬೇಡ, ಏನೋ ಬೇಕಿದ್ದವನಂತೆ ನಮ್ ಜೊತೆ ಆಡ್ತಾನಲ್ಲ, ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಅವನಿಗೇನು ಬೇಕಾಗಿಲ್ಲ, ಆ ತಿಳುವಳಿಕೆ ಕೊಡತಾ ಇದ್ದಾರೆ. ಈ ವಿಧದಲ್ಲಿ ತಿಳಿದು ಭಕ್ತಿಯಿಂದಲೇ ನೀನು ದೇವ ದೇವನ ಯಜಿಸು, ಜ್ಞಾನ ಪೂರ್ವಕದಿಂದ ಆವ ಷಡ್ರಸದಿಂದ ಪೂರ್ಣನಾದ ಹರಿಗೆ ಆವಾವ ಕಾಲದಲ್ಲಿ ಅಪೇಕ್ಷೆಗಳಿಲ್ಲ. ಜೀವರ ನಿಮಿತ್ಯ ಸ್ಥೂಲಾನ್ನವ ಕೊಂಬ ಸ್ವಭಾವದಿಂದಲೇ ಹರಿ ಪರಿಪೂರ್ಣ ತಾನಾಗಿ, ತಾನು ಪರಿಪೂರ್ಣ, ಏನೂ ಬೇಕಾಗಿಲ್ಲ, ಆದ್ರೆ ನಮಗಾಗಿ ತಗೊಳ್ತೇನಪ್ಪ ಅಂತ ತಗೊಳ್ತಾನಂತೆ. ಅಲ್ಲ, ದೇವರಿಗೆ ಏನೋ ಬೇಕಾಗಿದ್ರೆ ನಾವು ಮಾಡಿದ್ದು ಕೂಡ ಹೇಳ್ತಾ ಇದ್ದಾರೆ. ಭುವನತ್ರಯವನ್ನು ನಿರ್ಮಾಣವ ಮಾಡಿ ಪಾವಮಾನ ವಿಭವ ವಿಂಗ್ಯಾದ್ಯರಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಎಲ್ಲರಿಗೂ ಕೂಡ ಅವರವರ ಯೋಗ್ಯ ಪದವಿಯ ಕಲ್ಪಿಸಿ ಆ ವಿಧಿ ಸ್ತಂಭ ಪರ್ಯಂತ ಸುವಿಹಿತಾವಿಹಿತ ತೃಪ್ತಿಯ ನೀವಂಗೆ ನಾವಿತ್ತ ಅನ್ನದಲ್ಲಿ ಅಪೇಕ್ಷೆಗಳುಂಟೇ. ಬ್ರಹ್ಮಾದಿ ದೇವತೆಗಳಿಗೆ ತೃಪ್ತಿ ಕೊಡ್ತಾನಾತ, ಎಲ್ಲರಿಗೂ ಅನ್ನ ಕೊಡ್ತಾನೆ ಮಹಾನುಭಾವ. ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲರಿಗೂ ಕೊಡುವಂತವನಿಗೆ ನಾವು ಕೊಟ್ಟ ಅನ್ನದಲ್ಲಿ ಅಪೇಕ್ಷೆ ಇರುತ್ತಾರೆ ನಾಗರು ಅಂದ್ರೆ. ಯಾಕಿಷ್ಟು ಹೇಳ್ತಾ ಇದ್ದೀರಾ? ಸರಿನಪ್ಪ, ದೇವರಿಗೆ ನಾವು ಇಟ್ಟ ಅನ್ನದಲ್ಲಿ ಅಪೇಕ್ಷೆ ಇದ ಅಂತ ತಿಳ್ಕೊಂಡೇ ಮಾಡೋಣ. ಏನರ್ಥ ಆಗತ್ತೆ? ಏನಿಲ್ಲ ಅಂದ್ರೆ ಹೇಳ್ತಾರೆ ಒಬ್ಬರು ಮಹಾತಾಯಿ ಸಾಧ್ವಿ ವೇದವ್ಯಾಸರು ಬಂದ್ರು. ಅಮ್ಮ ಬಡಿಸ್ತೀಯಾ ಅಂದ್ರು, ಊಟಕ್ಕೆ ಬಂದಿದ್ದೇನೆ ಅಂದ್ರು. ಸಂತೋಷವೋ ಸಂತೋಷ, ಅಪ್ಪ ದೊಡ್ಡವರು ಬಂದಿದ್ದಾರೆ ಅಂತ. ತಾನೇ ಅಡಿಗೆ ಮಾಡಿದ್ಲು, ತಾನೇ ಬಡಿಸಿದ್ಲು, ಊಟ ಮಾಡಿದ್ರು, ತಿಳ್ಕೊಂಡ್ಲು ಚೆನ್ನಾಗಿ ಊಟ ಮಾಡಿದ್ದಾರೆ ಅಂತ. ನಂತರ ಕೇಳಿದ್ಲು, ಏನಂದ್ರೆ ಹೊರಬೇಕಮ್ಮ? ಹೌದು ಹೌದು ಹೊರಬೇಕು. ಏನು? 100 ಜನ ಮಕ್ಕಳನ್ನು ಕೊಡಿ. ಅಷ್ಟೇನಾ? ತಗೋ ಅಂದ್ರು. 100 ಜನ ಮಕ್ಕಳನ್ನ ಹೊರ ಕೇಳಿದ್ಲು. ಕೊಟ್ಟಿದ್ದು ಯಾರು? ದುರ್ಯೋಧನಾದಿಗಳು. ವೇದವ್ಯಾಸರಂಥ ಸ್ವಾಮಿಯನ್ನ ಹೊಟ್ಟೆ ತುಂಬಾ ಅನ್ನ ಹಾಕಿ ವರ ಕೇಳಿದ್ರೆ ಇಂಥವರ ಹುಟ್ಟೋದು? ಮತ್ತೆ ನಮಗ್ಯಾರು ಹುಡ್ತಾರೆ? ಹೆದರಿಕೆ ಆಗಲ್ವಾ? ಅದಕ್ಕೆ ಹೇಳಿದ್ರು, ವೇದವ್ಯಾಸರಿಗೆ ಊಟ ಹಾಕಿ ಇಷ್ಟು ತಿಳಿದ್ವಂತೆ. ವೇದವ್ಯಾಸರಿಗೆ ನಿಜವಾಗಿ ಹಸಿವೆ ಆಗಿದೆ, ಬೇಕು ಅಂತ ತಿಂದ್ರು. ಅವರಿಗೆ ಇದು ಲಾಡು ಬೇಕಾಗಿತ್ತು, 2 ಸಲ ಹಾಕಿಸ್ಕೊಂಡ್ರು ಅಂತ ತಿಳಿದ್ಲು. ದೋಷವಿಲ್ಲದ ದೇವರಲ್ಲಿ ದೋಷ ತಿಳಿದದ್ದರಿಂದ ದುಷ್ಟರಾದ ಮಕ್ಕಳು ಹುಟ್ಟಿದರು. ಮತ್ತೆ ನಾವು ಕೂಡ ನೈವೇದ್ಯ ಮಾಡುವಾಗ ನಾವಿಟ್ಟದ್ದು ದೇವರಿಗೆ ಬೇಕು ಅಂತ ತಿಳಿದುಕೊಟ್ರೆ ನಮ್ ಗತಿ ಏನಾಗಬೇಕು? ಅದಕ್ಕೆ ಇದು ಮಿನಿಮಮ್ ನಮ್ ತಲೆಯಲ್ಲಿ ಇರಬೇಕು. ದೇವರ ಪೂಜಾ ಮಾಡುವಾಗ ನಾವು ಕೊಡೋ ಹೂವು ಅದು ರೇಟು 120 ಆಗಲಿ 2000 ಆಗಿರಲಿ, ನಾವು ಎಷ್ಟೇ ರೇಟ್ ಇಟ್ಟು ತಂದ್ರು ದೇವರಿಗದು ಕಸ. ನಮ್ಮ ಭಕ್ತಿ ಪ್ರಕಟ ಮಾಡಲಿಕ್ಕೆ ಆಸ್ತರಿ ಅಂತ ತಗೊಳ್ತಾನೆ ಅಷ್ಟೇ ಹೊರತು ಇನ್ನೊಂದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ದೇವರ ಮುಂದೆ ಇಡುವಂತಹ ಗಂಧ, ಪುಷ್ಪ, ತುಳಸಿ ಏನೇನಿದೆ ಅವೆಲ್ಲದರಲ್ಲಿ ಭಕ್ತಿ ನೋಡುತ್ತಾನಂತೆ. ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡುತ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ, 1000 ಕೋಟ್ಯಧಿಕ ಸಂಪನ್ನನು ಎನಿಸಿ ಜೀವ ಕೋಟಿಗಳಿಗೆ ಅನ್ನವ ನೀವಂಗೆ ಕೇವಲ ದಾರಿದ್ರನ ಅನ್ನಾಪೇಕ್ಷೆ ಮಾಡುವನೇ. ಅಷ್ಟು ಜನಕ್ಕೆ ಅನ್ನ ಕೊಡುವಂತ ಸ್ವಾಮಿ ದರಿದ್ರ ನಾವು ನಮ್ಮ ಅನ್ನ ಬೇಕಾವನಿಗೆ. ಸುವಿಮಲವಾದ ನವನವ ಭಕುತಿಯಲ್ಲಿ ಭಾವಭರಿತನಾಗಿ ಪ್ರಾರ್ಥಿಸಿ ಕರುಣಿಸಿ ಆವ ರಸದ ದ್ವಾರ ಭಕುತಿಯ ಸ್ವೀಕರಿಪ. ಭಕ್ತಿಯನ್ನು ಸ್ವೀಕಾರ ಮಾಡುತ್ತಾನೆ. ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ ದೇವ ದೃಷ್ಟಿಯಲ್ಲಿ ನೋಡ ಕಾಲತ್ರಯದಲ್ಲಿ ಶ್ರಾವ್ಯವೇ ಸರಿ ಧರ್ತ ರಾಷ್ಟ್ರನ ಧಿಕ್ಕರಿಸಿ ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ. ಶ್ರಾವ್ಯವೇ ಸರಿ ಇಡೀ ಊರಿನವರಿಗೆಲ್ಲ ಸಂಕಟ. ಕೃಷ್ಣ ಬಂದಿದ್ದಾನೆ, ದುರ್ಯೋಧನ ಊಟಕ್ಕೆ ಕರೆದಿದ್ದಾನೆ ಕೃಷ್ಣನನ್ನ. ಅಡಿಗೆ ಏನ್ ತಯಾರಾಗ್ತಾ ಇದೆ ಅಂದ್ರೆ ಆ ವಾಸನೆ ಹೊರಗೆ ಬರ್ತಾ ಇದೆ, ಪದಾರ್ಥ ಹೊರಗೆ ಬರ್ತಾ ಇಲ್ಲ. ಎಲ್ಲರಿಗೂ ಸಂಕಟ, ಒಳ್ಳೆ ಸುವಾಸನೆ ಬರ್ತಾ ಇದೆ, ಯಾರಿಗೂ ಕೊಡ್ತಾ ಇಲ್ಲ. ಕೃಷ್ಣನ್ ಊಟ ಆಗ್ಬೇಕು, ಕಾದ್ಕೊಂಡು ನಿಂತಿದ್ದಾರೆ. ಅಪ್ಪ ಈ ಕೃಷ್ಣ ಬಂದ್ರೆ ಸಿಗತ್ತಲ್ಲ ಅಂತ ಎಲ್ಲ ಕಾದಿದ್ದಾರೆ. ಕೃಷ್ಣ ನೀನು ಬೇಡ, ನಿನ್ನ ಸುವಾಸನೆ ಬೇಡ, ನಿನ್ನ ಪದಾರ್ಥ ಬೇಡ ಅಂತ ಚೀಕಾರ ಹಾಕಿದ. ಯಾಕೆ? ನೀನು ನನಗೇನು ದ್ರೋಹ ಮಾಡಲಿಲ್ಲ, ಪಾಂಡವರಿಗೆ ದ್ರೋಹ ಮಾಡಿದ್ಯಲ್ಲ ನನಗೂ ಮಾಡಿದಂತೆ, ನಾನು ಬರಲ್ಲ. ಸರಿ, ಎಲ್ಲಿಗೆ ಹೋದದ್ದು? ಪುರಾಣದಲ್ಲಿ ತಾನೇ ಹೇಳುತ್ತಾನೆ, ಕರೆಯದೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋದರೆ ಮಹಾಪಾಪ ಅಂತ ಹೇಳ್ತಾರೆ. ವಿದುರ ಕೃಷ್ಣನ್ನ ಕರೀಲೇ ಇಲ್ಲ ಊಟಕ್ಕೆ. ಯಾಕೆಂದ್ರೆ ದುರ್ಯೋಧನ ಕಳೆದಿದ್ದ, ಮತ್ತೆ ತಾನು ಕರೆದ್ರೆ ಕಾಂಪಿಟೇಷನ್ ಬಂದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. ಅಲ್ಲಿಗೆ ಹೋಗಪ್ಪ ಅಂತ ಸುಮ್ಮನೆ ಕೊಟ್ಟಿದ್ದ ವಿದುರ. ಕೃಷ್ಣ ನೀನು ಕರಿಬೇಕಾಗಿಲ್ಲ, ನಾನೇ ಬರ್ತೇನೆ ಅಂತ ಬಂದ. ನಮ್ಮ ಮನೆಗೆ ಕೃಷ್ಣ ಬರಬೇಕಾದರೆ ಅದೆಷ್ಟು ಪ್ರೀತಿ ಇರಬೇಕು ವಿದುರನ ಮೇಲೆ. ತಾನಾಗಿ ಬಂದ, ವಿದುರ ತಾನು ಕರೆದಿಲ್ಲ, ಅದಕ್ಕೆ ಮನೆಯಲ್ಲೂ ಇಲ್ಲ, ಮನೆಯಲ್ಲೂ ಇದ್ದಿಲ್ಲ, ಹೊರಕ್ ಹೋಗಿದ್ದ. ಸರಿ ಕೃಷ್ಣ ಅಲ್ಲಿ ಊಟ ಮಾಡಿಕೊಂಡು ಮಧ್ಯಾಹ್ನ ಮಲ್ಕೊಳ್ಳಿಕ್ ಬರ್ತಾನೇನೋ ಅಂತ. ಊಟ ತಂಗಿ ಇಲ್ಲ. ಕೃಷ್ಣ ಬಂದ, ವಿದುರನ ಪತ್ನಿ ಮಾತ್ರ ಇದ್ಲು. ಕೃಷ್ಣ ಬಂದ ಕೂಡಲೇ ಗಡಿಬಿಡಿ ಗಡಿಬಿಡಿ ಶುರು ಆಯಿತು. ಕೃಷ್ಣ ಬಂದ, ಕೃಷ್ಣ ಬಂದ ಅಂತ ಕೃಷ್ಣನ ಕರ್ಕೊಂಡು ಬಂದು ಕೂರಿಸಿದ್ದಾಳೆ. ಭಕ್ತಿ ಉಕ್ಕಿ ಹರಿತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಡತನ ನೋಡಿ, ದುರ್ಯೋಧನನ ಹತ್ತಿರ ಇರುವಂತಹ ಇವರಿಗೆ ಬಡತನ. ಇಡೀ ದುರ್ಯೋಧನ ಸುತ್ತು ದುರ್ಯೋಧನನ ಅನ್ನ ತಿಂದವರೆಲ್ಲರ ತಲೆ ಕಟ್ಟಿತು ಅವನ ಅನ್ನದಿಂದ. ವಿದುರನಿಗೆ ಮಾತ್ರ ಏನಾಗ್ಲಿಲ್ಲಂತೆ, ಅವನ ಅನ್ನ ತಿಂದ್ರು. ಯಾಕೆ ಅಂದ್ರೆ ಜೀವ ಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ಅನ್ನ ತಗೊಂಡ, ಮಿಕ್ಕದು ಮುಟ್ಲಿಲ್ಲ. ಬಡತನದಲ್ಲೇ ಇದ್ದ ವಿದುರ, ಮನೆಯಲ್ಲಿ ಏನೂ ಇಲ್ಲ ಕೊಡ್ಲಿಕ್ಕೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ. ಇನ್ನ ಹಾಲು ಇದ್ದಿಲ್ಲ ಮನೆಯಲ್ಲಿ, ಬಾಳೆಹಣ್ಣಿತ್ತು. ಅದಕ್ಕೆ ಕೃಷ್ಣ ಬಂದ ಕೂಡಲೇ ಬಾಳೆಹಣ್ಣು ತಗೋ ಕೃಷ್ಣ ಅಂತ ಕೊಡ್ತಾ ಇದ್ದಾಳೆ. ಆ ಕೊಡುವ ಕಾಲದಲ್ಲಿ ಕೃಷ್ಣನೇ ನೋಡ್ತಾ ಇದ್ದಾಳೆ. ಆ ಭಕ್ತಿ ಪರವಶರಾಗಿ ಏನು ಕೊಡಬೇಕು ಅನ್ನೋದು ಮರ್ತು ಹೋಗ್ತಾ ಇದ್ದಾಳೆ. ಸಿಪ್ಪೆ ಸುಲಿದು ಸಿಪ್ಪೆ ಕೊಡತಾಳೆ, ಹಣ್ಣು ಕಳೆಗೆ ಹಾಕ್ತಾ ಇದ್ದಾಳೆ. ಆತನು ಅಷ್ಟೇ ಹುಚ್ಚ. ಅದು ಹೇಳ್ತಾರೆ, ಅಚ್ಚುತರ ನಿನ್ನಂತ ಹುಚ್ಚು ದೊರೆಯನು ಕಾಣೆ ಅಂತಾರೆ. ಆತನು ಈ ಭಕ್ತಿಗೆ ಮೆಚ್ಚಿದ, ಹಣ್ಣು ಬೇಡ ಅಂದ, ಸಿಪ್ಪೆ ತಗೊಂಡ. ವಿದುರ ಬರ್ತಾನೆ, ನೋಡ್ತಾನೆ ಇದೇನು ಅನ್ಯಾಯ, ಸ್ವಾಮಿ ಹಣ್ಣು ಬಿಟ್ಟು ಸಿಪ್ಪೆ ಕೊಡ್ತಾ ಇದೀಯಲ್ಲ. ಕೃಷ್ಣ ಅಂದ, ನಂಗೆ ಎರಡು ಸಿಪ್ಪೇನೆ, ನೀ ಹಣ್ಣು ಸಿಪ್ಪೇನೆ ಸಿಪ್ಪೆಯೂ ಸಿಪ್ಪೇನೆ, ನನಗೇನ್ ತಗೊಂಡ್ರು ಏನು ಉಪಯೋಗ, ಯಾವುದು ಇಲ್ಲ ಅಂದ. ಆಗ ಬಂದು ಹಾಲು ತಂದು ಕೊಟ್ಟರೆ ಹಾಲು ಕೊಡದ ಕೃಷ್ಣ, ಪಾಪ ಉಪವಾಸ ಶಿರ ಏನು ಪಯೋವ್ರತ ಮಾಡಿದ ಕೃಷ್ಣ ಅವತ್ತು. ಅಡಿಗೆ ಎಲ್ಲ ಸಿಪ್ಪ ಇದ್ರು ಕೂಡ ಯಾಕೆ ಹೇಳಿದ, ಆ ವಿಧಿರಣ ಮನೆಯ ಪಾಲುಂಡನು ಕೃಷ್ಣ ಭೂಮಿ ಬುಧರ ಪ್ರಿಯ ಗುರು ವಿಜಯ ವಿಠಲರೇಯ ಸಾವಿರ ಮಾತಿಗೂ ಭಕ್ತಿಯಿಂದಲೇ ವಶನೋ. ಏನು ಬೇಕಾದ್ರೂ ಮಾಡಿ, ಭಕ್ತಿ ಇಲ್ಲ ಮುಖ ಎತ್ತಿ ನೋಡಲ್ಲ ನಮ್ಮ ಕೃಷ್ಣ ಅಂತಿರ್ತಾರೆ. ಸರಿ, ಇಷ್ಟು ದಿವಸ ಕೇಳಿದ್ರಲ್ಲ, ಎರಡು ಮೂರು ದಿವಸ ಆಯಿತು, ಒಳಗೆ ಏನೇನ್ ಲೋಕಗಳಿವೆ ಕೇಳಿದ್ದೀರಾ, ಸುತ್ತು ವಿರಾಟ್ ರೂಪ ಇದೆ ಅಂತ ಕೇಳಿದ್ದೀರಾ, ಇನ್ನ ದೇವರ ಪೂಜೆ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ, ನಿಮ್ ಕುರಿತು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆಷ್ಟು ಪುಣ್ಯ ಬಂತು ಅಂತ. ಒದಗಿ ಕೇಳುವ ಅದು ಭಕ್ತಿಯಿಂದಲೇ ಮನವೇ, ಇದನ್ನು ಗ್ರಹಿಸಿದವ ಜೀವನ್ಮುಕ್ತ ಎಂಥ ಮಾತು ಹೇಳ್ತಾ ಇದ್ದಾರೆ. ಇದನ್ನು ಗ್ರಹಿಸಿದವಗೆ ಪುನರಪಿ ಜನ್ಮವಿಲ್ಲ, ಇದನ್ನು ಗ್ರಹಿಸೇ ಹರಿ ವಶನಾಗುವ. ಇದನ್ನು ಗ್ರಹಿಸಿದವ ಸುರರೆಲ್ಲ ಮನ್ನಿಪರು, ಇದನ್ನು ಗ್ರಹಿಸಿದವ ಮಾನ್ಯನಾಹ. ಇದನ್ನು ಗ್ರಹಿಸಿದವ ಕುಲ ಕೋಟಿ ಸಹವಾಗಿ ಮಧುವೈರಿಪುರವನ್ನೇ ಸೋರೆಗೊಂಬ. ಇದನ್ನು ಗ್ರಹಿಸಿದವಗೆ ನರಕದ ಭಯವಿಲ್ಲ, ಇದನ್ನು ಗ್ರಹಿಸಿ ನಿತ್ಯ ಸುಖಿಯಾಹನು. ಪ್ರಮಾಣ ಪೂರ್ವಕವಾಗಿ ಹೇಳಿಬಿಟ್ರು. ಇಷ್ಟು ಗೊತ್ತಾಯಿತು ನಮಗೆ, ಮೇಲಿಂದ ಹದಿನಾಲ್ಕು ಲೋಕಗಳು ಅಂತ ಗೊತ್ತಾಯಿತು. ಆ ಹದಿನಾಲ್ಕು ಲೋಕಗಳ ಚಿಂತನೆ ನಂತರ ವಿರಾಟ್ ರೂಪವನ್ನ ಸ್ಮರಣೆ ಮಾಡಿ ಇನ್ನೊಂದು ಚೂರು ಇದೆ ಅಂತ ಮಾಡ್ತಾ ಇದ್ದಾರೆ. ಏನು ಮೊದಲು ನಾನು ಹೇಳಿಬಿಡ್ತೇನೆ, ನಂತರ ಪಂಕ್ತಿ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಈಗ ಎಲ್ಲರೂ ಕೂತಿದ್ದೀರ, ನಿಮ್ಮೆಲ್ಲರಲ್ಲಿ ದೇವರ ಬಿಂಬ ರೂಪ ಇದೆಯಾ? ಒಂದು ರೂಪ ಇದೆ. ಅಷ್ಟಲ್ಲದೆ ನಿಮ್ಮಲ್ಲಿ 72,000 ನಾಡಿಗಳಿದೆಯಾ? ಎಲ್ಲರಲ್ಲಿ ಇದೆ, ಡೌಟ್ ಇಲ್ಲ, ಎಲ್ಲರಲ್ಲಿ 72,000 ನಾಡಿಗಳಿವೆ. 72 ಬೇಡ, ಅದರಲ್ಲಿ ಒಂದು ನಾಡಿ ತಗೊಳ್ಳೋಣ. ಆ ಒಂದು ನಾಡಿಯಲ್ಲಿ ಎಡದ್ದೋ ಬಲದ್ದೋ ಹೆಣ್ಣೋ ಗಂಡೋ ದೇವತೆ ಇದ್ದಾರಾ? ಆ ಒಬ್ಬರನ್ನ ತಗೊಂಡ್ರೆ ಆ ಒಬ್ಬರಲ್ಲಿ 72,000 ನಾಡಿ ಇರುತ್ತೋ ಇಲ್ವೋ? ಅಲ್ಲ, ಡೌಟ್ ಇದ್ರೆ ಬೇಡ, ಇರತ್ತಲ್ವಾ? ಅವರಲ್ಲಿ ಕೂಡ, ಆ 72ರಲ್ಲಿ ಕೂಡ 72 ಬೇಡ, ಒಂದು ತಗೊಳ್ಳೋಣ. ಅದರಲ್ಲಿ ದೇವತೆಗಳಿರ್ತಾರಾ? ಅಲ್ಲ, ನಾನು ಹೇಳು ಸುಳ್ಳಲ್ಲ, ಸತ್ಯವಾದ್ದು. ಅದರಲ್ಲಿ ಒಂದು ದೇವತ, ಅಲ್ಲಿ ಮತ್ತು 72,000 ನಾಡಿ, ಮತ್ತು ಅದರಲ್ಲಿ ಒಬ್ಬರು, ಅವರಲ್ಲಿ 72,000 ನಾಡಿ, ಅಲ್ಲಿ ಮತ್ತು ಅಂತ ದೇವರ ರೂಪಗಳು ಎಷ್ಟಿರಬೇಕು? ಕಣ್ಣು ತೆರಿಗೆ ಬೀಳಬೇಕು ನಾವು. 71 ಇಷ್ಟು ಎಣಿಸಿದ್ದೆಷ್ಟು? ಒಂದು ನಾಡಿಯಲ್ಲೇ, ಒಂದು ನಾಡಿಯಲ್ಲಿ, ಒಂದು ದೇವತೆಯಲ್ಲಿ ಎಣಿಸಿದ ರೂಪಗಳಿವು. ಮತ್ತೆ ನಮ್ಮ ಶರೀರದಲ್ಲಿ ಭಗವದ್ ರೂಪಗಳು ಎಷ್ಟಿರಬೇಕು? ಕಣ ಕಣದಲ್ಲಿ ಅನಂತ ರೂಪಗಳು ತುಂಬಿರಬೇಕು. ಇದೆಯಾ ನಿಮ್ಮಲ್ಲೆಲ್ಲ? ಸರಿ, ಹಾಗೆಯೇ ಒಂದು ಚಿಂತನೆ ಮಾಡೋಣ. ಏನಂತ, ನಿಮ್ಮಲ್ಲಿ ಎಲ್ಲಾ ರೂಪಗಳಿವೆಯಲ್ಲ. ಸಿನಿಮಾ ನೋಡ್ತಾ ಇರ್ತೀರಿ ಪ್ರಾಯಶಃ, ನೋಡಿರ್ತೀರಾ? ಚಿಕ್ಕ ಹುಡುಗರು ಇವಾಗ ನೋಡ್ತಾ ಇದ್ದಾರೆ, ದೊಡ್ಡವರು ನೋಡಿಬಿಟ್ಟಿರ್ತಾರೆ, ಹೌದಾ? ಸರಿ, ವಿಷಯ ಅರ್ಥ ಆಗ್ಲಿಕ್ಕೆ ಹೇಳಿದಷ್ಟೆ. ಏನದು, ಸಿನಿಮಾದಲ್ಲಿ ತೋರ್ತಾರಲ್ಲ ಮಲಗಿರ್ತಾನೆ, ಸ್ವಪ್ನ ಬಿತ್ತೋ ಅಂತ ಏನೋ ಹೇಳಿದ್ರೆ ಅವನಿಂದ ಒಬ್ಬ ಹೇಳ್ತಾ ಇರ್ತಾನೆ, ಅವನೇ ಹೀಗೆ ಎದ್ದು ಬಂದಂತ ತೋರ್ತಾ ಇರ್ತಾರೆ, ಹೌದಾ? ಇನ್ನೊಂದು ರೂಪ ಬಂದಂತೆ. ಹಾಗೆ ಅಂದುಕೊಳ್ಳೋಣ, ನಾನು ನಿಮ್ಮೆಲ್ಲರಲ್ಲಿ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನಂತ, ಎಲ್ಲರ ಶರೀರದಲ್ಲಿ ಅನಂತ ಭಗವದ್ ರೂಪಗಳಿವೆ. ಆ ದೇವರನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಸ್ವಾಮಿ, ಅಲ್ಲಲ್ಲಿರೋ ರೂಪಗಳನ್ನು ಅಲ್ಲಲ್ಲೇ ಇಡು, ಒಂದೊಂದು ರೂಪ ಎಕ್ಸ್ಟ್ರಾ ತಗೋ, ಒಂದು ರೂಪ ಇದ್ದಂತೆ ಒಂದು ರೂಪ ಹೊರಡ್ಲಿ. ಹಾಗೆ ಎಲ್ಲ ರೂಪಗಳು ಹೃದಯದಲ್ಲಿರುವ ರೂಪದಲ್ಲಿ ಸೇರಲಿ ಅಂತ ಕೇಳಿದೆ. ಆಗ ನಿಮ್ಮಲ್ಲಿ ಒಂದು ವೇಳೆ ನಿಮಗೆ 3D ಎಫೆಕ್ಟ್ ಅಲ್ಲಿ ಕಾಣಿಸಿದ್ರೆ ಎಲ್ಲಾ ರೂಪಗಳು ಹೊರಟವು, ದೇವರದ್ದು ನಮ್ಮ ಶರೀರದಲ್ಲಿರೋದು, ನಮ್ಮ ಹೃದಯದಲ್ಲಿರುವ ಬಿಂಬನಲ್ಲಿ ಎಲ್ಲಾ ಸೇರಿಕೊಂಡು. ಅರ್ಥ ಆಯ್ತು? ಈಗ ಒಳಗಿರುವ ಆ ಮೂರ್ತಿಗೆ ಒಂದು ಮೂರ್ತಿ ಬಿಂಬ ಮೂರ್ತಿ, ಆತನಿಗೆ ಒಂದು ನಮಸ್ಕಾರ ಮಾಡಿದರೆ ಏನಾಗುತ್ತೆ? ನಿಮ್ಮೊಳಗಿರುವ ಅನಂತ ರೂಪಗಳಿಗೂ ನಮಸ್ಕಾರ ಮಾಡಿದಂತಾಗತ್ತೋ ಇಲ್ವೋ? ವೆರಿ ಫೈನ್, ಅರ್ಥ ಆಯ್ತಪ್ಪ. ಯಾಕಂದ್ರೆ ಇದು ಬಿಂಬ ಚಿಂತನ ಅಂತ ಹೇಳ್ತಾರೆ, ಸುಲಭವಾಗಿ ಬರಬೇಕು, ಕಷ್ಟ ಆಗಿರಬಾರದು. ನಾನು ಕಷ್ಟವಾಗಿ ಹೇಳಿದ್ರೆ ಮತ್ತೆ ನಾಳೆ ಬರಲ್ಲ ನೀವು. ಅದಕ್ಕೆ ಸುಲಭವಾಗಿ ನಿಮಗರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಯಾಕೆ? ನಾಳೆ ಬೆಳಿಗ್ಗೆ ಮಾಡಲಿಕ್ಕೆ ಸುಲಭ ಆಗಬೇಕಿದು, ಕೇಳಲಿಕ್ಕೆ ಕಷ್ಟ ಆಗಿಬಿಟ್ರೆ ಮಾಡುವುದೆಲ್ಲ ಆಗುತ್ತೆ. ಆದ ಕಾರಣ ಸರಿ, ಈಗಂತೂ ಅರ್ಥ ಆಯ್ತು ನಮಗೆ. ನಿಮ್ಮೆಲ್ಲರಲ್ಲಿ ಒಬ್ಬೊಬ್ಬರ ಶರೀರದಲ್ಲಿ ಅನಂತ ಭಗವದ್ ರೂಪಗಳಿವೆ. ಆ ಎಲ್ಲಾ ರೂಪಗಳನ್ನ ನಿಮ್ಮ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಿದೆ. ಅಂದರೆ ಸ್ವಾಮಿ ಒಂದೊಂದು ರೂಪದಿಂದ ಒಂದೊಂದು ರೂಪ ಹೊರಟು ಬಿಂಬನಲ್ಲಿ ಸೇರಯ್ಯ ಅಂದಾಗ ಪ್ರಾರ್ಥನೆ ಮಾಡಿದರೆ, ಆರ್ಡರ್ ಮಾಡಿದರೆ ಅಲ್ಲ, ಪ್ರಾರ್ಥನೆ ಮಾಡಿದರೆ ದೇವರು ಸೇರಿಬಿಡುತ್ತಾರೆ. ಹಾಗೆ ನಿಮ್ಮಲ್ಲೆಲ್ಲ ಚಿಂತನೆ ಮಾಡಿದೆ ನಾನು. ಈಗ ಇದು ಮಾತು ಸಂಘ ಅಲ್ಲ, ಭೂಲೋಕ. ಅಂದರೆ ಇಡೀ ಭೂಲೋಕದಲ್ಲಿ ಒಂದು ಮಾತಿನಿಂದ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದೆ. ಇಡೀ ಭೂಲೋಕದಲ್ಲಿ ಯಾರು ಯಾರು ಸಜ್ಜನರು ಜಾಗೃತವಾಗಿರಿ, ಯಾಕಂದ್ರೆ ದುರ್ಜನರು ಇರ್ತಾರೆ. ಅಲ್ಲಿ ಬಿಂಬ ರೂಪ ಇರುತ್ತೆ, ಅಲ್ಲಿ ಕರೆದು ಬಿಟ್ರೆ ಅವ್ರಿಗೂ ಊಟ ಆಗುತ್ತೆ, ಅವ್ರನ್ನ ಕರೆಯೋದು ಬೇಡ. ಅದಕ್ಕೆ ಭೂಲೋಕದಲ್ಲಿ ಯಾರು ಯಾರು ಸಜ್ಜನರಿದ್ದಾರೆ ಅವರಲ್ಲಿ ಇಷ್ಟು ನನ್ನ ಮಾತಿನಿಂದ ಶುರು ಮಾಡಿದೆ. ಏನಂತ ಚಿಂತನೆ ಮಾಡೋದು, ಎಲ್ಲರ ದೇಹದಲ್ಲಿರುವ ಅನಂತ ರೂಪಗಳಿಗೂ ಅವರವರ ಬಿಂಬಗಳಿಗೂ ಐಕ್ಯ. ಹೌದಾ? ಈಗೇನಾಯ್ತು, ಇಡೀ ಭೂಮಂಡಲದಲ್ಲಿರುವ ಎಲ್ಲ ಸಜ್ಜನರ ಅವರವರ ದೇಹದಲ್ಲಿರುವ ಅನಂತ ರೂಪಗಳು ಕಾಂಪ್ಯಾಕ್ಟ್ ಆಗಿ ಟ್ಯಾಬ್ಲೆಟ್ ತರ ಅವರ ಬಿಂಬದಲ್ಲಿ ಕೂತ್ಕೊಳ್ತು. ಈ ಭೂಲೋಕ ಚಿಂತನೆ ಮಾಡಿದರಲ್ಲ, ಭೂಲೋಕ ಚತುರ್ದಳ ಕಮಲ, ಅಲ್ಲಿ ಯಾರು ಸ್ವಯಂಭೂ ಮನುಗಳಿರ್ತಾರೆ, ಅನಿರುದ್ಧನ್ನ ಪೂಜಾ ಮಾಡುತ್ತಾರೆ ಅಂತ ಹೇಳಿದ್ರು. ಈಗ ನಾನು ಮತ್ತೆ ಶುರು ಮಾಡಿದೆ. ಈ ಲೋಕ ನಿಯಾಮಕರಾದ ಸ್ವಯಂಭುವ ಮನುಗಳ ಬೆಟ್ಟಕ್ಕೆ ಕೂದಲು ಹಾಕಿ ಸೆಳೆಯೋಣ, ಬಂದ್ರೆ ಬೆಟ್ಟ ಬರುತ್ತೆ, ಇಲ್ಲ ಕೂದಲು ಹೋಗುತ್ತೆ. ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅರ್ಥ ಆಗೋದಿಲ್ಲ ಚಿಂತೆ ಇಲ್ಲ, ನಾಳೆ ಮತ್ತೆ ಹೇಳ್ತೇನೆ. ಒಟ್ಟಾರೆ ಏನು ಬಂತು, ಸ್ವಯಂಭೂ ಮನುಗಳಿದ್ದಾರೆ ಅವರಲ್ಲೂ ಚಿಂತನೆ ಮಾಡಿದೆ, ಅವರಲ್ಲಿರುವ ಅನಂತ ರೂಪಗಳಿಗೂ ಅವರ ಬಿಂಬಕ್ಕೂ ಐಕ್ಯ. ಸುಲಭ. ಈಗೊಂದು ಕೆಲಸ ಮಾಡಿದೆ, ಎಲ್ಲರ ಬಿಂಬಗಳಿಗೂ ಭೂಲೋಕದಲ್ಲಿರುವ ಎಲ್ಲಾ ಸಜ್ಜನರ ಬಿಂಬಗಳಿಗೂ ಸ್ವಯಂಭೂ ಮನುಗಳ ಬಿಂಬಕ್ಕೂ ಐಕ್ಯ ಅಂದೆ. ಆಗ ಎಲ್ಲರ ಬಿಂಬದಿಂದ ಒಂದೊಂದು ರೂಪ ಹೊರಟು ಎಲ್ಲ ದುಂಬಿಗಳಂತೆ ಬಂದು ಸ್ವಯಂಭೂ ಮನುಗಳ ಬಿಂಬದಲ್ಲಿ ಸೇರಿ ಬಿಡುತ್ತೆ. ಹೌದಾ? ಅವಾಗ ಸ್ವಯಂಭೂ ಮನುಗಳ ಒಳಗಿರುವ ಭಗವದ್ ರೂಪಕ್ಕೆ ಒಂದು ನಮಸ್ಕಾರ ಮಾಡಿದರೆ ಏನಾಗುತ್ತೆ? ಇಡೀ ಭೂಮಂಡಲದೊಳಗಿರುವಂತ ಸಕಲ ಸಜ್ಜನರ ಒಳಗಿರುವ ಅನಂತ ರೂಪಗಳಿಗೆ ಒಂದೊಂದಕ್ಕೂ ಒಂದು ನಮಸ್ಕಾರ ಆಗಿದಂತ ಆಗುತ್ತೆ. ಒಂದೇ ನಮಸ್ಕಾರ ಹಾಕಿದ್ದು, ಒಂದೇ ನಮಸ್ಕಾರ ಹಾಕಿದೆ ಸ್ವಯಂಭೂ ಮನುಗಳ ಒಳಗಿರುವ ದೇವರಿಗೆ, ಅದು ಎಲ್ಲರಿಗೂ ಹೋಗ್ಬಿಡ್ತು. ಈಗ ಮತ್ತು ಸ್ವಲ್ಪ ಮಾತು ಶುರು ಮಾಡಿದೆ. 14 ಲೋಕದಲ್ಲಿರುವ ಇಷ್ಟು ಬಂದರೆ ಮತ್ತಷ್ಟರ ಆಸೆ, 14 ಲೋಕದಲ್ಲಿರುವ ಸಕಲ ಸಜ್ಜನರ ಒಳಗಿರುವ ಅನಂತ ರೂಪಗಳಿಗೂ ಅವರವರ ಬಿಂಬಕ್ಕೂ ಐಕ್ಯ, ಅವರೆಲ್ಲರ ಬಿಂಬಕ್ಕೂ ಆಯಾ ಲೋಕಾಭಿಮಾನಿ ಬಿಂಬಕ್ಕೂ ಐಕ್ಯ. ಅಂದ್ರೆ ಆಯಾ ಲೋಕದಲ್ಲಿರುವ ಎಲ್ಲರ ಬಿಂಬಗಳು ಆ ಲೋಕಾಭಿಮಾನಿ ದೇವತೆಯಲ್ಲಿ ಬಂದು ನಿಂತಿತು. ಹಾಗಾದರೆ ಆಯಾ ಲೋಕದ್ದೆಲ್ಲ ಒಂದು ಕಡೆ ಕಾನ್ಸಂಟ್ರೇಷನ್ ಆಗ್ತಾ ಬಂತು. ಎಲ್ಲಿ? ಲೋಕಾಭಿಮಾನಿಯಲ್ಲಿ. ಅಂದ್ರೆ 14 ಲೋಕಗಳು ನಿಂತವು. ಸರಿಯಾ? ಈಗ ಇನ್ನೊಂದು ನೋಡೋಣ. ಈಗ ಅಂದೆ ಮತ್ತು ಆ 14 ಲೋಕಾಭಿಮಾನಿಯ ರೂಪಗಳೇನಿವೆ, ಒಳಗಿರುವ ಬಿಂಬರೂಪಗಳು, ಆ ರೂಪಗಳಿಗೂ ಲೋಕ ನಿಯಾಮಕ ಭಗವದ್ ರೂಪಗಳಿವೆಯಲ್ಲ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಅಲ್ಲಿಗಲ್ಲಿಗೆ ಐಕ್ಯ ಅಂದ. ಈಗ ಮತ್ತೂ ಹೇಳಿದೆ, ಆ ಎಲ್ಲ ಭಗವದ್ ರೂಪಗಳಿಗೂ ವಿರಾಟ್ ರೂಪಕ್ಕೆ ಐಕ್ಯ. ಹೌದಾ? ಸರಿ. ಅಲ್ಲ, ಅರ್ಥ ಆಗ್ತಾ ಇದೆ? ಅರ್ಥ ಆಗದೆ ಏನಿಲ್ಲ. ಕಲಿ ಪ್ರವಚನಕ್ಕೆ ಹೋಗದೆ ಏನು ಬಿಡಲ್ಲ, ತಾನೇ ಕಳಿಸ್ತಾನೆ. ಕಲಿ ತಾನೇ ಕಳಿಸ್ತಾನೆ. ಆದರೆ ಏನಪ್ಪ ಇಷ್ಟು ಫೆಸಿಲಿಟಿ ಮಾಡಿಕೊಟ್ಟ ಅಂದ್ರೆ, ಪ್ರವಚನ ಕೇಳುವಾಗ ಜೊಂಕು ತರ್ತಾನಷ್ಟೆ. ಅದು ಬಾರದೇ ನೋಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಪ್ರವಚನಕ್ಕೆ ಬಂದಿರ್ತೇವೆ, ಜೊಂಪು ಇರುತ್ತೆ, ಪ್ರವಚನ ಮುಗಿದ ಮೇಲೆ ಹೆಸರು ಆಗುತ್ತೆ. ಆಚಾರ ತುಂಬಾ ಚೆನ್ನಾಗಿ ಹೇಳಿದ್ರು, ಚಪ್ಪಾಳ ತಟ್ಟಿ ಹೋಗ್ಬಿಡೋದು ಅಲ್ವಾ. ನಾನು ಸುಧಾಮಂಗಲ ಆಯ್ತು, ನಂದು ಆಯಿತು. ತುಂಬಾ ಜನ ಪಂಡಿತರು ಬಂದಿದ್ರು, ಒಳ್ಳೆ ಚೆನ್ನಾಗಿ ಕೇಳಿದ್ರು, ಆನಂದ ಪಟ್ಟರು, ನನಗೂ ಹೇಳಿದ್ರು. ಅವ್ರ ಎಚ್ಚರ ಇದ್ದು ನಂಗೆ ಕಾಣ್ತಾ ಇತ್ತು ನಾನು ಹೇಳುವಾಗ. ಅವರೆಲ್ಲ ಎಚ್ಚರ ಇದ್ರು. ಒಬ್ಬ ವ್ಯಕ್ತಿ ಪಾಪ ಏನು ಗೊತ್ತಿಲ್ಲ ಆತನಿಗೆ, ಬಂದ ಎದುರಲ್ಲೇ ಕೂತ್ಕೊಂಡು ನಿದ್ದೆ ಮಾಡಿದ. ಎದುರಲ್ಲೇ ಕೂತ್ಕೊಂಡು ನಿದ್ದೆ ಮಾಡಿದ. ಮಂಗಳ ಮುಗದ ಮೇಲೆ ಹೇಳಿದ, ನಿಮ್ಮಷ್ಟು ಅನುವಾದ ಯಾರು ಮಾಡ್ಲಿಕ್ಕಿಲ್ಲ ಅಪ್ಪ ಅಂದುಕೊಂಡೆ. ಇದ್ದಷ್ಟು ಹೊತ್ತು ನಿದ್ದೆ ಮಾಡಿದ್ದ, ಒಂದು ಚೂರು ಕೇಳಲಿಲ್ಲ. ಚಪ್ಪಾಳ ತಟ್ಟಿದ್ದು ಜೋರಾಗಿ, ಎಲ್ಲರೂ ಚಪ್ಪಾಳ ತರ್ತಾ ಇದ್ರು, ಎದ್ದು ಪಟ 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 ಹೊಡ್ಲಿಕ್ಕೆ ಶುರು ಮಾಡಿದ. ಅಪ್ಪ ಅಂದುಕೊಂಡೆ, ತಮಾಷೆ, ಯಾಕೆಂದ್ರೆ ಎಲ್ಲ ಅದು ಚೂರು ಜೊಂಬು ಬರ್ತಾ ಇದ್ರೆ ಹೋಗ್ಲಿ ಅಂತ ಹೇಳಿದೆ. ಸರಿ, ಯಾಕೆಂದ್ರೆ ಹೇಳುವವರಿಗೆ ಬರಲ್ಲ, ಕೂತ್ರೆ ನನಗೂ ಬರುತ್ತೆ, ಆದ್ದರಿಂದ ಹೇಳಿದೆ. ಸರಿ, ಮುಂದೆ ಹೋದರೆ ಎಷ್ಟುವರೆಗೆ ಬಂತು? ಆಯಾ ಲೋಕಾಭಿಮಾನಿ ಬಿಂಬಗಳಿಂದ ವಿರಾಟ್ ರೂಪದವರೆಗೂ ಬಂತು. ಈಗ ವಿರಾಟ್ ರೂಪಕ್ಕೂ ನನ್ನ ಪರಮ ಗುರು ಬಿಂಬಕ್ಕೂ ಐಕ್ಯ. ಯಾರೀ ಪರಮ ಗುರು ಅಂತ ಕೇಳ್ತೀರಾ? ಇಷ್ಟು. ಯಾವ ಯಾವ ಮಂತ್ರ ಯಾರು ಯಾರು ಕೊಡತಾರೋ ಅವರವರು ನಮಗೆ ಗುರುಗಳು. ನೀವು ಒಂದು ಎರಡು ಮಂತ್ರ ತಗೊಳ್ಳಲ್ಲ, ಒಂದು 10 ಮಂತ್ರ ತಗೊಂಡಿರ್ತೀರಾ ಸಾಮಾನ್ಯವಾಗಿ. ಪಲಿಮಾರ ಸ್ವಾಮಿಯಿಂದ 1, ಉತ್ತರಾಮಣ ಸ್ವಾಮಿಯಿಂದ 5, ಇನ್ನೊಬ್ಬ ಸ್ವಾಮಿ ಬಂದರು ಇನ್ನೆರಡು, ಹಾಗೆಲ್ಲ ತಗೊಂಡು. ಸರಿ, ತಗೊಳ್ಳಿ, ಒಳ್ಳೇದಲ್ಲ, ಮಾಡಿದ್ರೆ ಒಳ್ಳೇದು. ಆದರೆ ಶ್ರೀ ಗುರುಭ್ಯೋ ನಮಃ ಅಂತ ಆ ಮಂತ್ರ ಶುರು ಮಾಡುವಾಗ ಯಾರಿಗೆ ಮಾಡಲಿ ಅಂತ ತಲೆಯಲ್ಲಿ ಪ್ರಶ್ನೆ. ಗುರು ಗುರು ಅಂದಾಗ ಯಾವ ಗುರುವನ್ನು ತಗೊಳ್ಳಿ ಅಂದರೆ, ಯಾರು ಮಂತ್ರ ಯಾರು ಕೊಟ್ಟಿರ್ತಾರೋ ಅವರೇ ಅಲ್ಲಿ ಗುರು. ಹಾಗೆ ಪರಮ ಗುರು ಯಾರು? ಆ ಮಂತ್ರ ಕೊಟ್ಟವರ ಗುರು. ಮಂತ್ರ ಕೊಟ್ಟವರು ಗುರು, ಮಂತ್ರ ಕೊಟ್ಟವರ ಗುರುಗಳು ನಮಗೆ ಪರಮ ಗುರು. ಹಾಗೆ ಈ ವಿದ್ಯೆಯನ್ನ ಕೊಟ್ಟವರು ನಿಮಗೆ ಗುರು. ಹೌದಾ? ಗುರುಸ್ಥಾನ ಒಂದು ಪ್ರತಿಮಾ, ಅವರಿಗೆ ಆ ವಿದ್ಯೆಯನ್ನು ಕೊಟ್ಟವರು ಪರಮ ಗುರು, ಹಾಗಿಟ್ಟುಕೊಳ್ಳಿ. ಹಾಗಾದರೆ ಪರಮ ಗುರುವಿಗೆ ವಿರಾಟ್ ರೂಪಿ ಭಗವಂತನಿಗೆ ನಮ್ಮ ಪರಮಗುರು ಬಿಂಬಕ್ಕೆ ಐಕ್ಯ. ಪರಮಗುರು ಬಿಂಬಕ್ಕೂ ಗುರುಬಿಂಬಕ್ಕೂ ಐಕ್ಯ ಸೇರಿಕೊಳ್ತು. ಆ ಗುರುಬಿಂಬಕ್ಕೂ ನನ್ನ ಬಿಂಬಕ್ಕೂ ಐಕ್ಯ ಅಂದ್ರೆ ಎಲ್ಲ ಬಂದು ಎಲ್ಲಿ ಸೇರಿತು? ನಮ್ಮ ಬಿಂಬ ಮೂರ್ತಿಯಲ್ಲಿ ಎಲ್ಲಾ ಸೇರಿಕೊಳ್ತು. ಹೀಗೆ ನಾನು ಎಲ್ಲರಲ್ಲಿ ತಿಳಿದೆ, ಎಲ್ಲರಲ್ಲಿ ಹೀಗೆ ತಿಳಿದೆ. ಈಗ ಇನ್ನೊಂದು ಫಾರ್ಮುಲಾ ಹೇಳ್ಕೊಳ್ಳ. ಈ ಸ್ವಲ್ಪ ಸುತ್ತು ಬಳಸಿ ಹೀಗೆ ಊಟ ಮಾಡಿದ್ದಾಯಿತು. ಸಿಂಪಲ್ ಫಾರ್ಮುಲಾ ಯಾವುದು ಅಂದ್ರೆ, ದೇವರ ರೂಪಗಳು 10 ರೂಪಗಳಿವೆ. ಇಟ್ಕೊಳ್ಳೋಣ, 10 ತಗೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ. 10 ತಗೊಂಡ್ರೆ ಅದರಲ್ಲಿ ದೇವರ ಧರ್ಮ ಏನು ಅಂದರೆ, 10 ರೂಪಗಳು ಕೂಡ 10 ರೂಪಗಳಲ್ಲಿ ಇರುತ್ತೆ. ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ದಶ ಅವತಾರ ರೂಪಗಳು. ಅದರಲ್ಲಿ ಮತ್ಸ್ಯ ತಗೊಂಡರೆ ಮತ್ಸ್ಯನೊಳಗೆ ಕೂರ್ಮ ವರಾಹ ಎಲ್ಲರೂ ಇರ್ತಾರೆ, ಆ ರೂಪಗಳೆಲ್ಲ ಇರುತ್ತೆ. ಕೂರ್ಮ ತಗೊಳ್ತೀರಾ, ಕೂರ್ಮನಲ್ಲಿ ಹತ್ತು ಇರುತ್ತೆ. ಹಾಗೆ ಹತ್ತು ರೂಪಗಳಲ್ಲೂ ಹತ್ತತ್ತು ರೂಪಗಳು ಇರುತ್ತೆ ದೇವರದ್ದು. ಹಾಗೆ ದೇವರ ಅನಂತ ರೂಪಗಳಿದ್ದರೆ, ದೇವರ ಅನಂತ ರೂಪಗಳಿದ್ದರೆ ಆ ಅನಂತ ರೂಪಗಳಲ್ಲಿ ಪ್ರತಿಯೊಂದು ರೂಪದಲ್ಲೂ ಅನಂತ ರೂಪಗಳು ಇರುತ್ತೆ. ಹೇಗೆ ದೇವರದ್ದು ಅನಂತ ರೂಪಗಳಿದ್ದರೆ ಆ ಅನಂತ ರೂಪಗಳಲ್ಲಿ ಪ್ರತಿಯೊಂದು ರೂಪದಲ್ಲೂ ಎಲ್ಲಾ ರೂಪಗಳು ಇರುತ್ತೆ. ಈ ವಿಶೇಷ ಸ್ವಾಮಿಯಲ್ಲಿದೆ, ಇನ್ಯಾರಲ್ಲಿಲ್ಲ. ಹಾಗಾದರೆ ಇಡೀ ಹದಿನಾಲ್ಕು ಲೋಕಗಳಲ್ಲಿ ದೇವರ ರೂಪಗಳೆಷ್ಟು? ಅನಂತ. ಅಲ್ಲ, ಲೆಕ್ಕ ಮಾಡ್ಲಿಕ್ಕಾಗಲ್ಲ. ನಮ್ಮ ಶರೀರದಲ್ಲಿ ಒಂದು ನಾಡಿಯಲ್ಲೇ ಲೆಕ್ಕ ಮಾಡ್ಲಿಕ್ಕಾಗಿಲ್ಲ. ಇನ್ನು ಇಡೀ ಬ್ರಹ್ಮಾಂಡ ಲೆಕ್ಕ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಸರಿ, ಇಡೀ ಬ್ರಹ್ಮಾಂಡ, ಹದಿನಾಲ್ಕು ಲೋಕಗಳು, ಎಲ್ಲಾ ದೇವತೆಗಳು, ಎಲ್ಲರೂ, ಎಲ್ಲರ ದೇಹದಲ್ಲಿ ಬಿಂಬರೂಪಗಳು, ಅವರವರದ್ದು ವಿರಾಟ್ ರೂಪ, ಎಲ್ಲ ಸೇರಿಕೊಂಡು ಅನಂತ ರೂಪಗಳು. ಅದರಲ್ಲಿ ನಮ್ಮ ಬಿಂಬರೂಪ ಒಂದೋ ಅಲ್ವೋ? ದೇವರ ಅನಂತ ರೂಪಗಳಲ್ಲಿ ನಮ್ಮ ಬಿಂಬರೂಪವೂ ಒಂದಲ್ವಾ? ಹಾಗಾದರೆ ದೇವರ ಸಿಸ್ಟಮ್ ಪ್ರಕಾರ ನಮ್ಮ ಬಿಂಬನಲ್ಲಿ ಎಲ್ಲಾ ರೂಪಗಳು ಇರಬೇಕೋ ಇಲ್ವೋ? ಸಿಂಪಲ್ ಆಯ್ತಲ್ವಾ? ಈಗ ನಾನು ನೋಡಿದೆ, ಎಲ್ಲರೂ ಕೂತಿದ್ದಾರೆ, ಇವರೆಲ್ಲರಲ್ಲಿ ಬಿಂಬಮೂರ್ತಿ ಇದ್ದಾನೆ, ಅವನಲ್ಲಿ ಎಲ್ಲಾ ರೂಪಗಳು ನಿಂತಿವೆ. ಯಾವ ರೂಪಗಳು? ಹದಿನಾಲ್ಕು ಲೋಕದಲ್ಲಿರುವ ಸಕಲ ಸಜ್ಜನರ ಒಳಗಿರುವ ಎಲ್ಲರ ರೂಪಗಳು ಪ್ಯಾಕ್ ಆಗಿ ನಿಂತಿವೆ. ಎಲ್ಲಿ? ಪ್ರತಿಯೊಬ್ಬರ ಬಿಂಬನಲ್ಲಿ. ಸಿಂಪಲ್ ಆಯ್ತಿವಾಗ. ಈಗ ಮುಂದಕ್ಕೆ ಬರೋಣ. ಇಷ್ಟು ಕಷ್ಟಪಟ್ಟು ಚಿಂತನೆ ಮಾಡಿಸಿದಿರಲ್ಲ, ಇದರಿಂದ ಏನಾದ್ರೂ ಒಣ ಚಿಂತನೆ ಏನಾದ್ರೂ ಪ್ರಯೋಜನ ಇದೆಯಾ ಅಂತ ಸುಮ್ಮನೆ ನಮಗೆ ಏಳು ಗಂಟೆವರೆಗೂ ಎಂಟಕ್ಕೆಲ್ಲ ಮುಗಿಯೋದು, ತುಂಬಾ ಕಾಟ ಕೊಟ್ಟು ಲೇಟಾಗಿ ಬಂದು ಕಾಟ ಕೊಟ್ಟು ಲೇಟಾಗಿ ಕಳಿಸಿ ಉಪದ್ರ ಕೊಡ್ತಾ ಇದ್ದೀರಲ್ಲ, ಇದರಿಂದ ಏನಾದ್ರೂ ಸ್ವಲ್ಪ ಉಪಯೋಗ ಇದೆಯಾ ಅಂದ್ರೆ, ಈಗ ನೋಡಿ, ಕೆಲವು ಕಂಪನೀಸ್ ಇರುತ್ತೆ, ಅವರಿಗೆ ಲಕ್ಷಾಂತರ ಕ್ಲೈಂಟ್ಸ್ ಇರ್ತಾರೆ. ಈ ಫಾರಿನ್ ಕಂಪನೀಸ್, ದೊಡ್ಡ ದೊಡ್ಡ ಬಿರ್ಲಾ, ಟಾಟಾ, ಅವರಿಗೆ ಲಕ್ಷಾಂತರ ಜನ ಅವರಿಗೆ ಕಸ್ಟಮರ್ಸ್ ಇರ್ತಾರೆ. ಇವತ್ತೇನೋ ಒಂದು ಮೀಟಿಂಗ್ ಇತ್ತು, ಅದು ಪೋಸ್ಟ್ಪೋನ್ ಆಯಿತು ನಾಳೆಗೆ. ಎಲ್ಲರಿಗೆ ಏನ್ ಮಾಡಬೇಕು? ಮೆಸೇಜ್ ಕಳಿಸಬೇಕು, ಹೌದಲ್ವಾ? ನಾಳೆಗೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ಬಂದು ಹೇಳಿದೆ ಆಫೀಸಲ್ಲಿ. ಎಲ್ಲರಿಗೂ ಮೆಸೇಜ್ ಕಳಿಸ್ರಿ ಅಂದ್ರೆ, ಒಂದೊಂದು ಮೆಸೇಜ್ ಕಳಿಸೋದು, ಟೈಪ್ ಮಾಡೋದು, ಒಬ್ಬೊಬ್ಬರು ಕಳಿಸೋದು. ಎಷ್ಟು ಜನ ಇರೋದು? 20 ಲಕ್ಷ ಕಸ್ಟಮರ್ಸ್ ಇದ್ದಾರೆ. ಅವಾಗ ಏನ್ ಮಾಡಬೇಕು? 20 ಲಕ್ಷ ಮೆಸೇಜ್ ಟೈಪ್ ಮಾಡಿ 20 ಲಕ್ಷ ಸಲ ಕಳಿಸಬೇಕು. ಇಲ್ಲ, ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಏನ್ ಮಾಡ್ತಾರೆ ಗೊತ್ತೋ? ಅದಕ್ಕೊಂದು ಪ್ಯಾಕೇಜ್ ತಯಾರು ಮಾಡ್ತಾರೆ. ಆ ಪ್ಯಾಕೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ, 20 ಲಕ್ಷ ಅಡ್ರೆಸ್ ಇರುತ್ತೆ. 20 ಲಕ್ಷ ಕಸ್ಟಮರ್ಸ್ದು ಅಡ್ರೆಸ್ ಇರುತ್ತೆ. ಇವ್ರೇನ್ ಮಾಡ್ತಾರೆ? ಒಂದೇ ಒಂದು ಮೆಸೇಜ್ ಟೈಪ್ ಮಾಡಿ ಬರೀ ಒಂದು ಸೆಂಡ್ ಅಂತ ಹೊಡಿತಾರೆ, ಕಳಿಸು ಅಂತ ಕಂಪ್ಯೂಟರ್ಗೆ ಆಜ್ಞೆ ಕೊಡ್ತಾರೆ. ಕೊಟ್ಟ ಕೂಡಲೇ ಅದು 20 ಲಕ್ಷ ಜನಕ್ಕೆ ಮೆಸೇಜಸ್ ಕಳಿಸ್ತಾ ಹೋಗ್ತಾ ಇರುತ್ತೆ. ಕೊನೆಗೆ ಹೇಳುತ್ತೆ ಕಂಪ್ಲೀಟೆಡ್ ಅಂತ ಕಂಡ್ಬಿಡುತ್ತೆ. ಅಂದ್ರೆ ಒಂದು ಮೆಸೇಜ್ ಕೊಟ್ಟರೆ 20 ಲಕ್ಷ ಜನಕ್ಕೆ ತಾನಾಗಿ ಹೋಗಿಬಿಡ್ತು. ಅಲ್ಲ, ಜುಜುಬಿ ಈ ಕಂಪ್ಯೂಟರ್ ಕಳಿಸಿದ್ರೆ ನಮ್ಮ ಸ್ವಾಮಿ ಅಂತವನಿರಬೇಕು. ಈ ಕಂಪ್ಯೂಟರ್ನ ಕಂಡಿಡಿದವನೇ ಅವನು. ಅಲ್ಲ, ಕಂಪ್ಯೂಟರ್ ನಾವು ಕಂಡಿಡಿದ್ರೆ ನಮ್ಮನ್ನ ಕಂಡಿಡಿದವ ಅವನೇ ಅಲ್ವಾ? ನಮ್ಮ ತಲೆಯಲ್ಲಿ ಇದ್ದು ಅವನೇ ಅಲ್ಲ ಕಂಡಿಡಿದ್ದು. ಮತ್ತೆ ಇವನೆಂಥ ಕಂಪ್ಯೂಟರ್ ಆಗಿರಬೇಕು. ಈಗ ಬರುತ್ತೆ ಏನು? ನಿಮ್ಮನ್ನ ಕರೆದೆ. ಅಲ್ಲ, ನಾಳೆ ನೀವೇ ಮಂಗಳ ಅಂದ್ಕೊಳ್ಳಿ, ಸಂಕಲ್ಪ ಮಾಡ್ತೀರಾ, ಮಾತು ಸಂಘದಲ್ಲಿ ಎಲ್ಲರಿಗೂ ನಾನು ಭೋಜನ ಮಾಡಿಸ್ತೇನೆ. ಮಾಡಿಸಿದ್ದೀರಲ್ಲ ಎಲ್ಲರೂ ಕೂಡ, ಪಾನಕವೋ ಏನೋ ಯಾವುದೋ ಒಂದು ಮಾಡಿದ್ದೀರಲ್ಲ, ಈಗ ತಗೊಳ್ಳಿ. ನಾಳೆ ಶುರು ಮಾಡಿದ್ರಿ, ಎಲ್ಲರಿಗೂ ಒಂದು ಲೋಟ ಪಾನಕ ಕೊಡ್ತಾ ಇದ್ದೀರಾ, ಅನುಸಂಧಾನ ಮಾಡಿದ್ದೀರಾ. ಎದುರಿಗೆ ಕೊಡುವಂತಹ ವ್ಯಕ್ತಿಯ ಬಿಂಬನಲ್ಲಿ ಅನಂತ, ಯಾವುದು ಬ್ರಾಕೆಟ್ ಅಲ್ಲಿ ದುಷ್ಟರದ್ದಲ್ಲ, ಸಕಲ ಸಜ್ಜೀವ ರಾಶಿಗಳ ರೂಪಗಳು ನಿಂತಿವೆ, ಅದಕ್ಕೆ ಕೊಡುತ್ತೇನೆ ಸಂಕಲ್ಪ. ಇಲ್ಲದಿದ್ರೆ ದುಷ್ಟರಿಗೂ ಪಾನಕ ಹೋಗ್ಬಿಡುತ್ತೆ. ಅದಕ್ಕೆ ಕನ್ಫೈನ್ ಮಾಡ್ಕೋಬೇಕು ನಮ್ಮ ಅಡ್ರೆಸ್ ಅನ್ನ. ಏನ್ ಮಾಡಬೇಕು? ಯಾರು ಯಾರು ಸಜ್ಜೀವ ರಾಶಿಗಳಿದ್ದಾರೆ, ಇಡೀ ಬ್ರಹ್ಮಾಂಡದಲ್ಲಿ ಅವರೆಲ್ಲರ ರೂಪಗಳು ಎದುರು ನಮ್ಮ ವ್ಯಕ್ತಿಯಲ್ಲಿ ಬಿಂಬನಲ್ಲಿ ಇದೆಯೋ ಇಲ್ವೋ? ಇದೆ. ಈಗ ನಾನು ಪಾನಕದಲ್ಲಿ ಇಲ್ಲ ಹಾಲು ಇಟ್ಕೊಳ್ಳಿ, ಕ್ಷೀರಗತ ರಸರೂಪಗಳು 354 ಅಲ್ವಾ, ಎಷ್ಟು ಜನ ಬರುತ್ತೆ, ಎಲ್ಲರೂ ಬಾಯ್ಪಾಡ್ ಬರುತ್ತೆ. ಹಾಲು ಕುಡಿಯುವಾಗ ಬಂದಿತ್ತ? ಬಂತ? ಬಂದಿದ್ರೆ ನಮಸ್ಕಾರ, ನಿಜವಾಗಿ ಅಂಥವರಿಗೆ ನಮಸ್ಕಾರ. ಆದ್ರೆ ಬರಲ್ಲ, ಸಾಮಾನ್ಯವಾಗಿ ಹಾಲು ಕುಡಿಯೋ ಕಾಲಕ್ಕೆ ಹಾರಿ ಹೋಗಿರುತ್ತೆ ಅಲ್ವಾ, ಗೊತ್ತಿದ್ರು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬರಲ್ಲ. ಈಗ ಇಟ್ಟುಕೊಳ್ಳಿ, ಎಲ್ಲರ ಕೈಗೂ ಒಂದು ಥಾಲಿ ಹಾಲು ಕೊಟ್ಟಿದ್ದೀರಾ, ಹಾಲಿನೊಳಗೆ ಎಷ್ಟು ರೂಪಗಳು? 354. ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದವು, ಇವರ ಒಳಗಿರುವ ಬಿಂಬ ಈ ಹಾಲಿನೊಳಗಿರುವ ರೂಪಗಳನ್ನ ಸ್ವೀಕಾರ ಮಾಡಯ್ಯ ಅಂತ. ಹಾಲಿನೊಳಗಿರುವ ರೂಪಗಳಿಗೂ ಅವರ ಒಳಗಿರುವ ಬಿಂಬ ಮೂರ್ತಿಗೂ ಐಕ್ಯ ಚಿಂತನೆ ಮಾಡಿ ಕೃಷ್ಣಾರ್ಪಣೆ ಕೊಟ್ಟು, ಅವಾಗ ಏನಾಗುತ್ತೆ, 354 ರೂಪ ಇಂಟು ಎಲ್ಲಾರ ಅಡ್ರೆಸ್ ಕೊಟ್ಟಿದೆಯಲ್ಲ, ಯಾರ ದೇವರದ್ದೇ ರೂಪಗಳು, ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಕೂತಿವೆ ಅಲ್ಲ, ಒಂದೊಂದು ಮೂರ್ತಿಯಲ್ಲಿ ಕೂತಿವೆ, ಒಂದೊಂದು ಮೂರ್ತಿಗೂ 354 ರೂಪಾಯಿ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇಡೀ ಬ್ರಹ್ಮಾಂಡದೊಳಗಿರುವ ಸಕಲ ಸಜ್ಜನರಿಗೂ ಒಂದು ಲೋಟ ಹಾಲು ಕೊಟ್ಟಂತಾಯಿತು. ಪ್ರಾಕ್ಟಿಕಲ್ಲಿ ಹೌದಾ ಅಲ್ಲವಾ ನೀವೇ ಹೇಳಿ. ಇದು ತಿಳ್ಕೊಂತೀವಿ ಮಾಡಲ್ಲ, ಇದು ಮಾಡಿದವರೇ ಗೋಪಾಲದಾಸರು, ಇದು ತಿಳ್ಕೊಂಡು ಮಾಡಿದವರೇ ಯಾದವಾರ್ಯರು. ಅದಕ್ಕೆ ಅವರಿಗೆ ಒಂದು ತುತ್ತು ಹಾಕಿದ ಗೌರವನಿಗೆ 100,000 ಭೋಜನ ಪ್ರಾಮಣ ಫಲ ಬಂತು. ಮತ್ತೆ ನಮಗೆ 100,000 ಜನ ಹಾಕಿದ್ರು ಒಪ್ಪಟ್ಟು ಊಟ ಮಾಡಿದ ಫಲ ಯಾಕೆ ಬರಲ್ಲ? ಚಿಂತನೆ ಇಲ್ಲ. ಆದ್ದರಿಂದ ನೀವು ಚಿಂತನೆ ಮಾಡಿ, ನಾಳೆ ಅಡಿಗೆ ಬರುತ್ತಲ್ಲ, ಇಂಥ ಕಾಲಕ್ಕೆ ಎಲ್ಲರಲ್ಲಿ ಭಗವಂತನ ಚಿಂತನೆ ಮಾಡಿ ಕೊಡಿ. ಅಲ್ಲ ರೀ, ನಾವು ದಿನವೂ ಎಲ್ಲಿ ಊಟ ಮಾಡಿಸ್ತೀವಿ ಎಲ್ಲರಿಗೆ? ಬೇಡಪ್ಪ, ಮನೆಯಲ್ಲಿ ಗಂಡ ಮಕ್ಕಳು ಇರ್ತಾರಲ್ವ, ಅಲ್ಲಿರಲ್ವಾ ದೇವ? ಯಾಕಂದ್ರೆ ಬ್ರಾಹ್ಮಣ ಅಲ್ವಾ, ಅವರಲ್ಲಿ ದೇವರಿಲ್ವಾ? ಅಲ್ಲಿ ಇದ್ದಾನೆ ಸ್ವಾಮಿ. ಮನುಷ್ಯರಾದ ಪ್ರತಿಯೊಬ್ಬರಲ್ಲಿ, ಪ್ರಾಣಿಗಳಲ್ಲೂ ಇದ್ದಾನೆ, ಬ್ಯಾಕ್ಟೀರಿಯಾದಲ್ಲೂ ಕೂತಿದ್ದಾನೆ, ಇದೇ ತರ ಕೂತಿದ್ದಾನೆ. ಆದ್ರಿಂದ ನಾವು ಏನು ಕೊಡ್ತೇವೆ ಅದು ಕೊಟ್ಟರೆ ಅನಂತ ಪಟ್ಟಾಗಿ ಭಗವಂತನಿಗೆ ಸೇರಿ ಇದರಿಂದ ಪುಣ್ಯ ಬರುತ್ತಲ್ಲ. ಕ್ಯಾಲ್ಕುಲೇಟರ್ ಇಟ್ಕೊಂಡು ಶುರು ಮಾಡಿದ್ದೆ, ಇಷ್ಟು ಪುಣ್ಯ ಬಂದರೆ ಮಾಮೂಲಾಗಿ ಮಾಡಿದ್ರೆ ಇಷ್ಟು ಪುಣ್ಯ, ಇಷ್ಟು ಜನಕ್ಕೆ ಕೊಟ್ಟೆ ಇಂತೂ ಎಷ್ಟಿರಬಹುದು? ಬೇಡ ಅಂದ್ರು. ಯಾಕಂದ್ರೆ ಎಷ್ಟು ಸೊನ್ನೆಗಳಿರುತ್ತೋ ಎಣಿಸ್ಲಿಕ್ಕೂ ಆಗಲ್ಲ, ಅಷ್ಟು ಪುಣ್ಯ ಕೊಡ್ತಾನೆ ಸ್ವಾಮಿ. ಆದರೆ ಈ ಪುಣ್ಯ ಇದೆಯಲ್ಲ, ಈ ಪುಣ್ಯ ಯಾವ ದೃಷ್ಟಿಯಲ್ಲಿ ಮಾಡಬೇಕು ಅಂದರೆ, ಇಷ್ಟು ಕೊಟ್ಟ ಭಗವಂತ ನಮ್ಮಿಂದ ಚೂರು ಬಯಸ್ತಾ ಇಲ್ಲ, ನಿನ್ನ ಸ್ನೇಹ ಬೇಕಯ್ಯ, ಅದಕ್ಕೆ ಅದು ಮಾಡುತ್ತೇನೆ ಅಂತ ಬಯಸಿ ಮಾಡಿಬಿಡಿ. ಅವಾಗ ಏನಾಗುತ್ತೆ ಗೊತ್ತೋ, ದೇವರನ್ನೇ ಬಯಸಿ ಮಾಡಿದ ಕರ್ಮ ಆ ಪುಣ್ಯ ನಾಶವೇ ಆಗಲ್ಲ. ತೇನ ಸಂಪಾದಿತ ಪುಣ್ಯ ಜಾತಂ ನನಶತಿ, ಹಾಳಾಗೋದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಆ ಪುಣ್ಯ ಕಟ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳ್ತೀರಾ? ಆ ಪುಣ್ಯ ಸ್ವರ್ಗಕ್ಕೂ ಕರ್ಕೊಂಡು ಹೋಗುತ್ತೆ, ಸುಖವೂ ಕೊಡುತ್ತೆ, ಬ್ಯಾಲೆನ್ಸ್ ಹಾಗೆ ಇರುತ್ತೆ, ಮತ್ತು ಕರ್ಕೊಂಡು ಬಂದು ಒಳ್ಳೆಯ ಜನ್ಮ ಕೊಡುತ್ತೆ, ಮತ್ತು ಅಪರೋಕ್ಷ ಜ್ಞಾನವರೆಗೂ ಬರುತ್ತೆ, ತಾನು ಹಾಳಾಗಲ್ಲ. ಹಾಗೆ ದೇವರ ಪ್ರೀತಿಗಾಗಿ ಅಲ್ಲದೆ ಮಾಡಿದ, ನನಗದು ಬೇಕು ಇದು ಬೇಕು ಅಂತ ಮಾಡಿದ ಕರ್ಮಕ್ಕೆ ಪುಣ್ಯ ಬರುತ್ತೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ಜುಜುಬಿ ಸುಖ ಕೊಡುತ್ತೆ, ತಾನು ಹಾಳಾಗಿ ನಮ್ಮನ್ನ ಕಳೆದ್ ಬಿಡುತ್ತೆ. ಈ ಪುಣ್ಯಕ್ಕೂ ಆ ಪುಣ್ಯಕ್ಕೂ ವ್ಯತ್ಯಾಸ ಇಷ್ಟು. ಹಾಗಾದರೆ ಶ್ರೀಹರೇ, ನೀನು ಪ್ರೀತನಾಗು, ನೀನು ನನಗೆ ಸಿಗಬೇಕು, ಅದೊಂದೇ ನಾನು ಮಾಡುವ ಕರ್ಮಗಳ ತಾತ್ಪರ್ಯ ಅಂತ ಇಟ್ಟುಕೊಂಡು ಈ ರೀತಿ ಚಿಂತನೆ ಮಾಡಿ ಮಾಡಿದರೆ ಎಷ್ಟು ಪುಣ್ಯ ಬರಬಹುದು? ಸರಿ, ಒಂದು ಆಚಮನ ಮಾಡುತ್ತೀರಾ? ಇದೇ ತರ ಮಾಡಿ, ಒಂದು ಆಚಮನ ಮಾಡಿದ್ರು ಅಶ್ವಮೇಧಯಾಗ ಮಾಡಿದ ಫಲ ಬರುತ್ತೆ, ಸಂಧ್ಯಾ ವಂದನೆ ಮಾಡಿದ್ರು ಅಷ್ಟೇ. ಇಷ್ಟು ರಹಸ್ಯ ಶುಕಾಚಾರ್ಯರು ಯಾರಿಗೆ ಹೇಳಿಕೊಟ್ರು ಅಂದ್ರೆ, ಪರೀಕ್ಷಿನ್ ಮಹಾರಾಜನಿಗೆ ದ್ವಿತೀಯ ಸ್ಕಂಧದಲ್ಲಿ ಹೇಳಿದರು. ಅದಲ್ರಿ, ನಾವು ಇಷ್ಟು ಸಲ ಭಾಗವತ ಮಂಗಳ ಮಹಾ ಕೇಳಿದ್ರು ಯಾರೂ ಹೀಗೆ ಹೇಳಿಲ್ಲಲ್ಲ, ದ್ವಿತೀಯ ಸ್ಕಂಧದಲ್ಲಿ ಹೀಗೆ ಹೇಳ್ತಾರ? ಹೌದು, ನಾವೇ ಹೇಳಲ್ಲ ನಿಮಗೆ. 7 ದಿವಸ ಸಪ್ತಾಹ ಅಲ್ಲ ಅದು, ಸಪ್ತ ಘಂಟಾ ಭಾಗವತ ಅಂತ. ಸಪ್ತ ಆಹ ಅಂದ್ರೆ ಅಹಸ್ಸು ಅಂದ್ರೆ ದಿನ ಅಂತ ಅರ್ಥ. ಅಂದ್ರೆ 7 ದಿನಗಳು ಕೇಳ್ತೀರಾ, 7 ದಿನಗಳಲ್ಲಿ 7 ಗಂಟೆಗಳು ಕೇಳ್ತೀರಾ, ದಿನಕ್ಕೊಂದು ಗಂಟೆ ಪ್ರಕಾರ, ಅವಾಗೆ ಸಪ್ತಾಹ ಅಲ್ಲ ಸಪ್ತ ಘಂಟಾ ಭಾಗವತ ಅಂತ ಆಗತ್ತದು. ಅದರಲ್ಲಿ ನಿಮಗೆ ನಾವು ಏನ್ ಹೇಳಲಿಕ್ಕಾಗತ್ತೆ? ಒಂದು ಹೇಳಲಿಕ್ಕೆ ಹೋದ್ರೆ ಇನ್ನೊಂದು ಬಿಟ್ಟು ಹೋಗುತ್ತೆ. ವಟಕೋಪೀನ ನ್ಯಾಯ, ಮುಂಜಿ ಮಾಡ್ಕೊಂಡಿರ್ತಾನೆ ಚಿಕ್ಕವ, ಅವನ ಮುಂದೆ ಸಿಗಿಸಿದ್ರೆ ಕೋಪಿನ ಹಿಂದೆ ಬಿಚ್ಚು ಹೋಗುತ್ತೆ, ಹಿಂದೆ ಸಿಗಿಸಿದ್ರೆ ಮುಂದೆ ಬಿಚ್ಚು ಹೋಗುತ್ತೆ. ಹಾಗೆ ಒಂದು ಗಂಟೆಯಲ್ಲಿ ಏನೋ ಹೇಳಲಿಕ್ಕೆ ಹೋದ್ರೆ ಎಲ್ಲ ಬಿಟ್ಟು ಹೋಗುತ್ತೆ. ಅದಕ್ಕೆ ನೀವು ಆ ಕತೆ ಮುಗಿಸಿಲ್ಲ ಆಚಾರ ಅಂತ ನೋಡ್ತಾ ಇರ್ತೀರಿ, ಅದಕ್ಕೆ ಕತೆ ಮುಗಿಸಿ ಕೃಷ್ಣಾರ್ಪಣ ಅಂತ ಹೋಗ್ಬಿಡುತ್ತೇವೆ. ಇಷ್ಟು ರಹಸ್ಯಗಳು ಕೊಟ್ಟಿವೆ. ಒಂದು ವಾರ ನೋಡಿ, ಒಂದು ವಾರ, ವಾರದಲ್ಲಿ ಸಾಯ್ಲಿಕ್ಕೆದ್ದೇನೆ, ದೇವರನ್ನ ನೋಡುವ ಪುಣ್ಯ ಒಂದು ವಾರದಲ್ಲಿ ಕೊಡುವ ತಾಕತ್ತು ನಿಮಗಿದೆಯಾ ಅಂತ ಕೇಳಿದ್ದು. ದೇವರನ್ನ ನೋಡುವ ಪುಣ್ಯ ಒಂದು ವಾರದಲ್ಲಿ ನನಗೆ ಬರೆಸುವಂತಹ ತಾಕತ್ತಿದೆಯಾ ಅಂತ ಉಪವಾಸರು ಕೊಡ್ತೀರಾ ಅಂದ್ರೆ ಕೊಟ್ಟದ್ದೇ ಇದು. ಹೀಗೆ ಮಾಡಲ್ಲ, ಯಾಕೆ ಬರಲ್ಲ ನೋಡು ಅಂದ್ರು. ಮತ್ತೆ ನಾವ್ಯಾಕೆ ಮಾಡಬಾರದು? ಅದನ್ನೇ ದಾಸರು ಇಡೀ ಜೀವನ ಉಪಾಸನೆ ಮಾಡಿ ತಾವು ಜಗನ್ನೆಲ್ಲ ವಿಶೇಷವಾಗಿ ಉದ್ಧಾರ ಮಾಡಿದ್ದಾರೆ. ಹಾಗಾದರೆ ಈಗ ಸುಲಭ ಅರ್ಥ ಆಯಿತು. ಯಾವುದು? ಬಿಂಬಚಿಂತನ ಕ್ರಮ. ಒಂದು ಕ್ರಮ ಹೇಗೆ? ಎಲ್ಲಾ ಲೋಕದಲ್ಲಿರುವ, ಎಲ್ಲರ ಶರೀರದಲ್ಲಿರುವ ಎಲ್ಲಾ ಮೂರ್ತಿಗಳಿಗೂ ಅವರವರ ಬಿಂಬಕ್ಕೂ ಐಕ್ಯ, ಅವರೆಲ್ಲರ ಬಿಂಬಗಳಿಗೂ ಆ ಲೋಕಾಭಿಮಾನಿ ದೇವತಾ ಬಿಂಬಕ್ಕೆ ಐಕ್ಯ, ಆ ರೂಪಕ್ಕೂ ಆ ಲೋಕ ನಿಯಾಮಕ ಭಗವದ್ ರೂಪಕ್ಕೆ ಐಕ್ಯ, ಅಂತ ಭಗವದ್ ರೂಪಗಳೆಲ್ಲದಕ್ಕೂ ಹದಿನಾಲ್ಕು ರೂಪಗಳಿಗೂ ವಿರಾಟ್ ರೂಪಕ್ಕೆ ಐಕ್ಯ, ವಿರಾಟ್ ರೂಪಕ್ಕೂ ಪರಮಗುರು ಬಿಂಬಕ್ಕೆ ಐಕ್ಯ, ಪರಮಗುರು ಬಿಂಬವೇ ನನ್ನ ಗುರುಬಿಂಬವಾಗಿ ಕೂತಿದೆ ಐಕ್ಯ ಅಂದ್ರೆ ಅದು ಇದು ಒಂದೇ ಅಂತ. ಆ ರೂಪವೇ ನನ್ನಲ್ಲಿ ಕೂತಿದೆ ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ರೂಪಗಳು ನನ್ನಲ್ಲಿ ಕೂತಿವೆ. ಈ ರೂಪಕ್ಕೆ ಸರಿಯಪ್ಪ ಯಾರಿಗೂ ಕೊಡಬೇಡಿ, ಯಾರು ಕೊಡಬಾರ್ದು ಅಂತ ಅಂದುಕೊಂಡ್ರೆ ನೀವಾದ್ರೂ ಊಟ ಮಾಡ್ತೀರಾ? ಹೇಳ್ತಾರೆ ದಿವ್ಯಾಸರು, ಮೌನವಾಗಿ ತಾನೊಬ್ಬನೇ ಉಂಡರು, ಒಬ್ಬರೇ ಕೂತ್ಕೊಂಡು ಅಂದ್ರೆ ಕೊಡದಂಗೆ ಅಂತಲ್ಲ, ಒಬ್ಬರು ಕೂತು ಊಟ ಮಾಡಿದಾಗ ನಮ್ಮೊಳಗೆ ದೇವತೆಗಳು ಪಂಕ್ತಿ ಪಂಕ್ತಿಯಲ್ಲಿ ಕೂತು ಊಟ ಮಾಡುತ್ತಾರಂತೆ, ಕೊಡಯ್ಯ ತುತ್ತು ಅಂತ. ಆ ರೀತಿಯಲ್ಲಿ ನಾವು ಊಟ ಮಾಡಿದಾಗ, ಊಟಕ್ಕೆ ಹಾಕಿದಾಗ, ಒಬ್ಬರಿಗೆ ಆದರದಿಂದ ಮಾತಾಡಿಸಿದರೂ ಕೂಡ ಕೋಟಿ ಕೋಟಿ ಯಜ್ಞ ಮಾಡಿದ ಫಲ ಬರುತ್ತೆ. ಎಷ್ಟು ವರ್ಷಗಳಾಯ್ತು ನಾವು ಬದುಕಿ, ಈ ಸಾಧನೆ ಕೈಗೆ ಸಿಗ್ಲಿಲ್ಲ, ಈಗ ಸಿಕ್ಕಿದೆ. ಅಪರೂಪದ ಸಾಧನೆ. ಒಂದು ಕ್ಷಣ ಚಿಂತನೆ ಮಾಡಿ ಒಬ್ಬರಿಗೊಂದು ತೊಟ್ಟು ಕೊಟ್ರೆ ಸಾಕಲ್ವಾ? ನಮಗೆ ಕೊಟ್ಟೆಂತರ ಯಜ್ಞ ಮಾಡಿದ ಫಲ ಕೊಡುತ್ತಾನೆ. ಎರಡೊತ್ತು ಊಟ ಅಂತೂ ಬಿಡಲ್ಲ, ಅವಾಗಂತೂ ಚಿಂತನೆ ಮಾಡೋಣ. ಹಾಲು ಕುಡಿಯೋದು ಬಿಡಲ್ಲ ಎರಡೊತ್ತು, ಯಾವಾಗೂ ಬಿಡಲ್ಲ, ಅವಾಗೂ ಆ ದೇವರಿಗೆ ಕೊಡೋಣ. ಯಾರಿಗೆ ಕೊಡುತ್ತೇವೋ ಅವ್ರಿಗೆ ಕೊಡೋಣ. ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಇರ್ತಾರೆ, ಅವರಿಗೆ ಏನೇನು ಕೊಡುತ್ತೀವೋ ಈ ರೂಪಕ್ಕೆ ಕೊಡೋಣ. ಇಷ್ಟು ದಿವಸ ಹೆಂಡತಿ ಮಕ್ಕಳು ಅಂತ ನೋಡಿ ಅವರಿಗೆ ಕೊಟ್ಟದ್ದಕ್ಕೆ ಪಾಪ ಬಂತು. ಯಾಕೆ? ದೇವರನ್ನ ಮರೆತದ್ದಕ್ಕೆ ಪಾಪವೇ ಬರುತ್ತೆ. ಆದರೆ ಈಗಲೂ ಹೆಂಡತಿ ಮಕ್ಕಳನ್ನ ಬಿಡೋದು ಬೇಡ, ಅಲ್ಲಿ ದೇವರನ್ನ ನೋಡಿ ನಿನಗಿದು ಅಂತ ಕೊಡೋಣ, ಅವರ ಮೇಲೆ ಅಭಿಮಾನ ತೋರೋಣ, ದೇವರ ಭಕ್ತರಿವರು ಅಂತ. ಏನಾಗುತ್ತೆ? ಕೊಟ್ಟದ್ದು ಕೊಟ್ಟದ್ದು ಅನೇಕ ಯಜ್ಞ ಮಾಡಿದ ಫಲ ಬರುತ್ತೆ. ಅವರಿಗೆ ಒಂದು ಪೆನ್ಸಿಲ್ ಕೊಡ್ತೀರಾ, ಹಾಲು ಕೊಡ್ತೀರಾ, ಒಂದು ಬಟ್ಟೆ ಕೊಡ್ತೀರಾ, ಆಭರಣ ಕೊಡ್ತೀರಾ, ಏನು ಬೇಕಾದ್ರೂ ಕೊಡಿ, ಖುಷಿ ಬಂದಂತೆ ಕೊಡಿ, ದೇವರಿಗೆ ಕೊಡಿ, ಒಳಗಿರುವ ದೇವರ ದೃಷ್ಟಿ ಇಟ್ಟು ಕೊಡಿ. ಸಾಕಲ್ಲ, ನಮ್ಮ ಇಡೀ ಜೀವನ ಪಲ್ಟಿ ಹೊಡಿತು. ಹಾಗಿದ್ದದ್ದು ಹೀಗೆ ಬಂತು. ಏನು ಮಾಡಿದರೂ ಒಳ್ಳೆ ಸಾಧನೆ. ಇಷ್ಟು ಸಾಧನೆ ಯಾರು ಹೇಳಿಕೊಳ್ಳಿಕ್ ಸಾಧ್ಯ? ಅಟ್ಟಕ್ಕೆ ಹಾರು ಅಂತ ಹೇಳಿಲ್ಲ, ಏನು ಬೇಕು ಅಂತ ಹೇಳಿಲ್ಲ, ಮಡಿ ಮಡಿ ಹಾರು ಅಂತ ಹೇಳಿಲ್ಲ. ಇದ್ದದ್ದು ನಿಮ್ಮ ನಿಮ್ಮ ಯೋಗ್ಯತೆ ಎಷ್ಟು ಉಂಟು ಅಷ್ಟೇ ಮಾಡಿಕೊಳ್ಳಿ, ಮಡಿ ಎಷ್ಟು ದೇವರ ಪೂಜಾ ಮಾಡ್ತಾರೋ ಅಷ್ಟೇ ಮಾಡಿ. ಊಟ ಮಾಡುವ ಕಾಲಕ್ಕೆ ಕೊಡುವ ಕಾಲಕ್ಕೆ ಈ ಚಿಂತನೆ ಮಾಡಿಕೋಬಹುದಲ್ಲ? ದುಡ್ಡು ಪೈಸೆ ಕೊಡಬೇಕಾಗಿಲ್ಲ, ಇಷ್ಟು ಚಿಂತನೆ ಮಾಡಲಿಕ್ಕೆ ಮನಸ್ಸಲ್ಲೇ ಮಾಡಿಕೋಬಹುದು, ಎಷ್ಟು ಸಾಧನೆ ಮಾಡಬಹುದು. ಅದನ್ನೇ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ನಾನು ಇಷ್ಟು ಹೊತ್ತು ಹೇಳಿದ್ದನ್ನ ಅವರ ಮಾತಿನಲ್ಲಿ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಮಸ್ತು.